त्वं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरुसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಕ್ವಚಿತ್ ಕುಮಾರೀತ್ವಾತ್ಮಾನಂ ವೃಣ್ವಾನಾನ್ ಗೃಹಮಾಗತಾನ್ ಸ್ವಯಂ ತಾನ್ ಅರ್ಹಯಾಮಾಸ ಕ್ವಾಪಿ ಯಾತೇಷು ಬಂಧುಷು। ಒಬ್ಬ ಹುಡುಗಿ ಹುಡುಗಿಯನ್ನು ಮದುವೆ ಆಗುವಂಥವ್ರು, ಒಂದು ನಿಶ್ಚಿತಾರ್ಥ ಆಗಿದೆ, ಅದೇ ವೃಣವಾನಾನ್ ವರಿಷ್ಯಮಾಣಾನ್ ಅಂತ ಕೊಡ್ತಾರೆ। ಮದುವೆ ಆಗಬೇಕಾದವರು ಇದ್ದಕ್ಕಿದ್ದಂತೆ ಬಂದರು ಮನೆಗೆ, ಬಂಧುಗಳು ಹೋಗಿದ್ದಾರೆ, ಹೊರಕ್ಕೆ ಹೋಗಿದ್ದಾರೆ, ತನ್ನವರೆಲ್ಲ ಹೊರಕ್ಕೆ ಹೋಗಿ ಒಬ್ಬಳೇ ಇದ್ದಾಳೆ। ಕ್ವಾಪಿ ಯಾತೇಷು ಬಂಧುಷು ಸ್ವಯಂ ತಾನ್ ಅರ್ಹಯಾಮ, ಆ ಬಂದವರನ್ನೆಲ್ಲ ತಾನು ಪೂಜಾ ಮಾಡಿ ಅಂದರೆ ವಿಶೇಷವಾಗಿ ಸತ್ಕಾರ ಮಾಡಿ ಸಂತೋಷಗೊಳಿಸಿದ್ಲು। ತನ್ನ ತಾಯಿ ಮೊದಲಾದವರೆಲ್ಲ ಹೊರಗೆ ಹೋದಾಗ ತೇಷಾಂ ಅಭ್ಯವಹಾರಾರ್ಥಂ ಶಾಲೀನ್ ದೃಷದಿ ಪಾರ್ಥಿವ ಅವಘ್ನಂತ್ಯಾಹ ಪ್ರಕೋಷ್ಠಸ್ಥಾಶ್ಚಕ್ರುಃ ಶಂಖಾಸ್ವನಂ ಮಹತ್। ತೇಷಾಂ ಅಭ್ಯವಹಾರಾರ್ಥಂ, ಅಭ್ಯವಹಾರೋ ಭೋಜನಂ, ಅವರ ಊಟಕ್ಕಾಗಿ ಅಕ್ಕಿ ಬೇಕಲ್ವ, ಆ ಅಕ್ಕಿ ಬೇಕಾದರೆ ಶಾಲೀನ್ ದೃಷದಿ ಅವಘ್ನಂತ್ಯಾಹ, ಶಾಲೀನ್ ಅಂದರೆ ವ್ರೀಹೀನ್ ಅಂದರೆ ಭತ್ತ, ಆ ಭತ್ತವೆಲ್ಲ ತಂದು ಒರಲ್ಲಿ ಹಾಕಿ ಕೊಡ್ತಾ ಇದ್ವಿ। ಹಾ, ದೃಷದಿ ಅಂದರೆ ಹೇಳ್ತಾ ಇದ್ದಾರೆ. ದೃಷದ್ ಅಂದರೆ ಯಾವುದು ಅಂದರೆ ವ್ರೀಹಿ ಕುಟ್ಟಣ ಪಾಷಾಣಿ, ಈ ಭತ್ತಗಳನ್ನು ಕುಟ್ಟುವಂಥ ಒಂದು ಕಲ್ಲು. ಅಲ್ಲಿ ವಿಶೇಷವಾಗಿರತಕ್ಕಂಥ ಕುಟ್ಲಿಕ್ಕೆ ಶುರು ಹಾಕಿ ಶುರು ಮಾಡಿದಾಗ ಪ್ರಕೋಷ್ಠಸ್ಥಾಃ ಚಕ್ರುಹು ಶಂಖಾಃ ಸ್ವನಂ ಮಹತ್. ಆಕೆಯ ಕೈಯಲ್ಲಿರತಕ್ಕಂಥ ಶಂಖಾಃ ಅಂದರೆ ವಲಯಾನಿ, ವಿಶೇಷವಾದ ಬಳೆಗಳಿದ್ದು ಆ ಬಳೆಗಳೆಲ್ಲವೂ ಕೂಡ ತುಂಬ ಶಬ್ದ ಮಾಡಲಿಕ್ಕೆ ಹೇಳ್ತಾರೆ. ಮಹತ್ಸ್ವನಂ ಚಕ್ರುಹು ಕೊಡ್ತಾ ಇದ್ದಾಳೆ. ಕುಟ್ಟೋ ಕಾಲಕ್ಕೆ ತುಂಬ ಬಳೆಗಳು ಶಬ್ದ ಆಗ್ತಾ ಇದೆ. ಆಗಲಿ ಬಿಡ್ರಿ, ಅದೊಂದು ದೊಡ್ಡ ಸಬ್ಜೆಕ್ಟಾ ಅಂದರೆ ಅಲ್ಲ. ಅದೇನದು ಅಂದರೆ ಹೇಳ್ತಾರೆ, ಬುದ್ಧ್ಯಾ ಮಹತಿ ಕುಮಾರಿ ಸಾತಂ ಜುಗುಪ್ಸಿತಂ ಮತ್ವ ಮಹತಿ ವ್ರೀಡಿತ ತತಃ ಬಭಂಜ ಏಕೈಕಶಃ ಶಂಖಾನ್ ದ್ವೌ ದ್ವೌ ಪಾಣ್ಯೋಃ ಅಶೇಷಯತ್. ಅದಕ್ಕೆ ಆ ಹುಡುಗಿ ನೋಡಿದ್ದಂತೆ ಆ ಶಂಖ ತುಂಬ ಬಳೆಗಳು ಹಾಕ್ಕೊಂಡಿದ್ದು ಅವೆಲ್ಲ ತುಂಬ ಶಬ್ದ ಆಗ್ತಾ ಇತ್ತು. ಅಲ್ಲಿ ಮಹತಿ ಅಂತ ಶಬ್ದ ಹಾಕ್ತಾ ಇದ್ದಾರೆ. ಏನದು ಅಂದರೆ ಬುದ್ಧ್ಯಾ ಮಹತಿ ಕುಮಾರಿ. ಮಹತಿ ಅಂದರೆ ವಿವಾಹೋತ್ಸವೇ ವರ್ತಮಾನ ತದ್ಯೋಗ್ಯ ಇತ್ಯರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಹುಡುಗಿ ಬಹಳ ಬುದ್ಧಿವಂತೆ, ಬಹಳ ಬುದ್ಧಿವಂತೆ. ಮನೇಲಿ ಅಕ್ಕ ಇಲ್ಲ, ಕುಟ್ಟಬೇಕು, ಏನು ಮಾಡೋದು ಅಂತ ಪಟ್ 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 ಕುಟ್ಟಿಲ್ಲ. ಆ ಕುಟ್ಟೋ ಕಾಲಕ್ಕೆ ಅವರಿಗೆ ಗೊತ್ತಾಗದಂತೆ ಕೊಟ್ಟಬೇಕು ಅಂತ. ಯಾಕೆ? ಅಭ್ಯಾಗತ ಸಮಯೇ ವ್ರೀಹಿತಾಡನಂ ದಾರಿದ್ರ್ಯ ಸೂಚಕಮಿತಿ ವ್ರೀಡಿತ ಲಜ್ಜಿತ ಸಾತಂ ಜುಗುಪ್ಸಿತಂ ಮತ್ವ ಮಹತಿ ವ್ರೀಡಿತ ತತಃ. ಅದೇನಾಗಿದೆ, ಅವರು ಬಂದಿದ್ದಾರೆ, ಬಂದಾಗ ಅಕ್ಕಿ ಆಗೋಗಿದೆ, ಭತ್ತ ರಾಶಿಯಷ್ಟಿದೆ. ಅಲ್ಲಿ ಈ ಅಕ್ಕಿ ಭತ್ತಗಳ ವ್ಯತ್ಯಾಸ ನಮಗೆ ಗೊತ್ತಿಲ್ಲ, ಯಾಕೆ ಡೈರೆಕ್ಟಾಗಿ ಅಕ್ಕಿ ತಂದು ತಿನ್ನೋರು. ಹಿಂದೆಲ್ಲ ಹೊಲದಲ್ಲಿ ಬೆಳೆದದ್ದು ಆ ಭತ್ತವನ್ನೆಲ್ಲ ತಂದು ಮೂಟೆಗಳಲ್ಲಿ ಹಾಕಿ ಇಡ್ತಾ ಇದ್ರು. ಇಲ್ಲೊಂದು ನೋಡಬೇಕು, ಎಷ್ಟರವರೆಗೆ ಭತ್ತ ಆಕಾರದಲ್ಲಿರುತ್ತೋ, ಭತ್ತವಾಗಿರುತ್ತೋ ಅಷ್ಟರವರೆಗೆ ಹುಳ ಹಿಡಿಯಲ್ಲ. ಭತ್ತಕ್ಕೆ ಹುಳ ಹಿಡಿದಿದ್ದಿಲ್ಲ ಆದರೂ ನೋಡಿದಿರಾ ಪೂರ್ಣವಾಗಿ? ಇಲ್ಲ, ಈ ಕಪ್ಪು ಹುಳ, ನಾನಾ ಹುಳ, ಬಿಳಿ ಹುಳ ಭತ್ತಕ್ಕೆ ಹಿಡಿಯಲ್ಲ, ಅಕ್ಕಿಗೆ ಹಿಡಿಯುತ್ತೆ. ಆ ಮೇಲಿನ ಹೊಟ್ಟಿರುವಾಗ ಪ್ರೊಟೆಕ್ಟಿವ್ ಫೋರ್ಸ್, ಮೇಲೆಲ್ಲ ಹೊಟ್ಟಿರುವಾಗ ಯಾವುದು ಹಿಡಿಯಲ್ಲ. ಇಲಿ ಕಡಿಯುತ್ತೆ, ಅದು ಬೇರೆ. ಅದಕ್ಕೇನು ಮಾಡ್ತಾ ಇದ್ರು ಹಿಂದಿನ ಕಾಲಕ್ಕೆ, ಎಷ್ಟು ಬೇಕೋ ಅಷ್ಟು ಭತ್ತ ತಗೊಂಡು, ಅವಾಗೆಲ್ಲ ಮಿಲ್ಲು ಗಿಲ್ಲು ಇಲ್ಲಲ್ಲ, ಅದರಿಂದ ಒರಳಲ್ಲಿ ಹಾಕಿ ಕುಟ್ತಾ ಇದ್ರು. ಕುಟ್ಟಿ ಅದನ್ನು ಮರದಿಂದ ಕೇರ್ತಾ ಇದ್ರು. ಕೇರಿದಾಗ ಆ ಮೇಲಿನ ಹೊಟ್ಟೆಲ್ಲ ತೌಡೆಲ್ಲ ಹೋದ ಅಲ್ಲೇ ಬಿದ್ದಿರುತ್ತೆ. ಅಕ್ಕಿ ಮಾತ್ರ ತಗೊಂಡು ಅದರಿಂದ ಅಡುಗೆ ಮಾಡ್ತಾ ಇದ್ರು. ಅದು ಒಂದು ವಾರಕ್ಕೂ ತಿಂಗಳು ಎಷ್ಟಿಗೋ ಅಷ್ಟು ಬೇಕಾದ ಆವಾಗವಾಗ ಕುಟ್ಟಿ ಮಾಡ್ತಾ ಇದ್ರು. ಅದರಿಂದ ಚೆನ್ನಾಗಿದ್ರು ಅವರೆಲ್ಲ. ಮನೆಯಲ್ಲಿ ಕೆಲಸ ಮಾಡೋರು ಬಂದು ಮಾಡ್ತಾ ಇದ್ರು, ಇವರು ಕುಡ್ತಾ ಇದ್ರು. ಕುಟ್ಟೋದು, ಬೀಸೋದು, ಬಳಿಯೋದು ಎಲ್ಲ ಹೆಣ್ಣು ಮಕ್ಕಳು ಚೆನ್ನಾಗೇ ಮಾಡ್ತಾ ಇದ್ರು. ಗಂಡಸರೇನು ಕಡಿಮೆ ಇಲ್ಲ, ಅವರು ತುಂಬ ನಡೀತಾ ಇದ್ರು. ಮನೆಯಿಂದ ಯಾವುದೇ ಕೆಲಸಕ್ಕೆ ಹೋಗಬೇಕಾದರೆ ನಡ್ಕೊಂಡೇ ಹೋಗೋದು. ಅವರದ್ದು ಹೊಲಗಳಿಗೆ ಹೋಗಬೇಕಾದರೂ ನಡ್ಕೊಂಡು ಹೋಗೋದು, ಎಲ್ಲ ನಡ್ಕೊಂಡೇ ತುಂಬ ನಡೆಯೋದು, ಜಾಸ್ತಿ ನಡೆಯೋದು. ಅದರಿಂದ ಅಷ್ಟೇ ಅಲ್ಲ, ಇನ್ನೆಲ್ಲರೂ ದೂರ ಹೋಗಬೇಕು ಅಂದರೆ ಆಗಿನ ಕಾಲಕ್ಕೆ ಸ್ಕೂಟರ್ಗಳು ಯಾವುದೂ ಇಲ್ಲ, ಇದ್ದ ಸ್ಕೂಟರ್ ಅಂದರೆ ಒಂದೇ ಸೈಕಲು, ಆ ಸೈಕಲ್ ತೊಳ್ಕೊಂಡು ಹೋಗ್ತಾ ಇದ್ರು. ಟೋಟಲಿ ಅಂದರೆ ಸರಿಯಾಗಿ ಹೇಳಬೇಕಾದರೆ ಹೆಣ್ಣು ಗಂಡು ಇಬ್ಬರೂ ಕಷ್ಟಪಡ್ತಾ ಇದ್ರು. ಪೂಜೆ ಅಂದ ಕೂಡಲೇ ಕೊಡಗಳಿಂದ ನೀರು ತರ್ತಾ ಇದ್ರು. ದೈಹಿಕ ಶ್ರಮ ಇರ್ತಾ ಇತ್ತು. 80-90 ವರ್ಷದ ಪರ್ಯಂತ ಗಟ್ಟಿಮುಟ್ಟಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವಾಗಾದರೆ ಶಾರೀರಿಕ ಶ್ರಮ ತಪ್ಪುತ್ತೋ, ಶರೀರ ಇರಬೇಕಾದ ಶರೀರ ಇರಬೇಕಾದಂಥ ಒಂದು ಭಾರ, ಆ ಒಂದು ಸರಿಯಾದ ಒಂದು ಹಂತಕ್ಕಿದ್ದರೆ ಶಾರೀರಿಕ ಕೆಲಸ ಶ್ರಮಕರ ಆಗಲ್ಲ. ನಾವು ಭಾರ ಹೆಚ್ಚಾದರೆ ಪ್ರತಿಯೊಂದು ಕೆಲಸ ನಮಗೆ ಆಯಾಸ ಬರ್ತಾ ಇರುತ್ತೆ, ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಭಾರ ಕಡಿಮೆ ಆದವ ಹಗುರ ಆದರೆ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಕೋಬೋದು, ಮೈ ಗಾಳಿಯಲ್ಲಿ ಇದ್ದಂಗಿರುತ್ತೆ. ಅವಾಗೆಲ್ಲ ಹಾಗೆ ಇರ್ತಾ ಇದ್ರು. ಆ ಹೆಣ್ಣು ಗಂಡು ಪ್ರತಿಯೊಬ್ಬರೂ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ದರಿಂದ ಆರೋಗ್ಯ ಇರ್ತಾ ಇತ್ತು. ಒಟ್ಟಾರೆ ಆಯಾ ಒಂದು ಭತ್ತ ಇಟ್ಟುಕೊಂಡು ಅಕ್ಕಿಯನ್ನು ಮಾಡಿಕೊಂಬ ಕ್ರಮ, ಹುಳ ಹಿಡಿಬಾರ್ದು ಅಂತ. ಇಲ್ಲದಿದ್ದರೆ ಆಗಲೂ ದುಡ್ಡಿರ್ತಾ ಇತ್ತು. ಕೆಲಸದವ್ರನ್ನ ಕರೆದರೆ ಒಂದು 5-6 ಮೂಟಿ ಭತ್ತ, ಒಂದು 10 ಮೂಟಿ ಭತ್ತ ಕೂಡಿಸ್ಬಿಟ್ಟು ಒಂದು ಸಲ ಎಲ್ಲ ಅಕ್ಕಿ ಮೂಟೆಗಳಾಗಿ ಇಟ್ಬಿಡು, ಹುಳ ಹಿಡಿದು ಹೋಗ್ಬಿಡುತ್ತದೆ, ಭತ್ತ ಆಗಲ್ಲ. ಅದಕ್ಕೆ ಅಲ್ಲಿ ಏನಾಗಿತ್ತು, ಅಕ್ಕಿ ಸರಿಯಾಗಿ ಆ ಇವರು ಬರೋ ಸಮಯಕ್ಕೆ ಇನ್ನು ಮಾಡ್ಕೋಬೇಕು, ಈಗ ಕೆಲಸ ಬಂದು ಹೋಗಿದ್ದಾರೆ, ಅಕ್ಕಿ ಇಲ್ಲ ಮನೆಯಲ್ಲಿ, ಭತ್ತ ಇದೆ ಕುಟ್ಟಬೇಕು. ಆದರೆ ಆವಾಗಿಂದವಾಗ ಬಂದಾಗ ಕುಟ್ಟೋದು ಎಂಬುದು ದಾರಿದ್ರ್ಯ ಸೂಚಕ. ಅಂದರೆ ಅಯ್ಯೋ ಪಾಪ ಇವರಿಗೆ ತಿನ್ನಲಿಕ್ಕೆ ಅಕ್ಕಿ ಇಲ್ಲ, ಅದಕ್ಕೆ ಎಲ್ಲಿಂದ ತಂದು ಪಾಪ ಕೊಟ್ಟು ಕೊಟ್ಟು ಇದು ಮಾಡ್ತಾರೇನೋ ಅಂತ ಅದೂ ಅನಿಸುತ್ತೆ ಅವರಿಗೆ ಬಂದವರಿಗೆ. ಅದಕ್ಕೆ ಅಭ್ಯಾಗದ ಸಮಯೇ ವ್ರೀಹಿತಾಡನ, ಬಂದಾಗ ಆಗ ಇದು ಭತ್ತ ಕುಟ್ಟೋದು ಎಂಬುದು ದಾರಿದ್ರ್ಯ ಸೂಚಕ, ತಮ್ಮ ದಾರಿದ್ರ್ಯವನ್ನು ತೋರಿಸುತ್ತೆ, ಇಲ್ಲದ ದಾರಿದ್ರ್ಯವನ್ನು ತೋರಿಸುತ್ತೆ. ಇತಿ ವ್ರೀಡಿತ ಲಜ್ಜಿತ ಸ್ವದೇಹಸ್ಯ ಅತಿ ಕೃಶತ್ವ ಸೂಚಕತ್ವೇನ ಚ. ಅಷ್ಟೇ ಅಲ್ಲ, ಈ ಬಳೆ ಇದೆಯಲ್ವಾ, ಈ ಬಳೆ ತುಂಬ ಶಬ್ದ ಮಾಡೋದು ಯಾವಾಗ ಅಂತ ನೋಡಿದ್ದು. ನೋಡಿದಾಗ ಕೈ ದಷ್ಟಪುಷ್ಟವಾಗಿದ್ದಾಗ ಆ ಬಳೆ ಹಾಕ್ಕೊಂಡ್ರೆ ಅಂಥ ಪರಿಶಬ್ದ ಆಗಲ್ಲ, ಕೈ ಸಣ್ಣಕ್ಕಿದ್ದು ಕೈ ಮೈಯೆಲ್ಲ ಸಣ್ಣಕ್ಕೆ ಕೈ ಸಣ್ಣಕ್ಕಿದ್ದು ಆ ವಿಶೇಷವಾದಂಥ ಬಳೆಗಳು ಹಾಕಿದಾಗ ಶಬ್ದವೇ ಶಬ್ದ, ಗಡ 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 ಅಂತ. ಯಾಕೆ ಅಲ್ಲಿ ಒಂದು ಎಲ್ಲ ಎಲುಬು ಮಾತ್ರ ಇರುತ್ತೆ ಒಂದು, ಅದಕ್ಕೆ ಆ ವಿಶೇಷವಾಗಿರತಕ್ಕಂಥ ಆ ಶಬ್ದ ಎರಡನ್ನು ಸೂಚನೆ ಮಾಡ್ತಾ ಇದೆ. ಏನದು ಅಂದರೆ, ಒಂದು ಬಂದಾಗ ಕುಟ್ತಾ ಇದ್ದಾರೆ ಎಂಬುದು ಅವರಿಗೆ ಹೇಳುತ್ತದು. ಎರಡನೆಯದು, ಪಾಪ ಈ ಹುಡುಗಿ ಸರಿಯಾಗಿ ಊಟ ಇಲ್ಲ, ಅದಕ್ಕೆ ಬಡಕಲಾಗಿದ್ದಾಳೆ, ಅದಕ್ಕೆ ಬಳೆಗಳು ತುಂಬ ಸಡಿಲಾಗಿವೆ, ಅದಕ್ಕೆ ಶಬ್ದ ಜಾಸ್ತಿ ಮಾಡ್ತಾ ಇವೆ. ಇಷ್ಟು ಆಲೋಚನೆ ಮಾಡೋದು ಆಚೆ ಅವರು ಮಾಡ್ತಾರೆ ಅಂತ ಈ ಹುಡುಗಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾಳೆ, ಸ್ವದೇಹಸ್ಯ ಅತಿ ಕೃಶತ್ವ ಸೂಚಕತ್ವೇನ ಚ. ತನ್ನ ದೇಹ ಅತ್ಯಂತ ಕೃಶ ಆಗಿದೆ ಎಂಬುದನ್ನು ತೋರಿಕೊಡುತ್ತೆ. ತತ್ ಸ್ವನಕರಣಂ ಜುಗುಪ್ಸಿತಂ ಮತ್ವ. ವಿಶೇಷವಾಗಿ ಆ ಹುಡುಗಿ ಆ ಶಬ್ದ ಬರೋದು ತುಂಬ ಜುಗುಪ್ಸಿತ ಆಗಿದೆ ಹಾಗೆ ತಿಳ್ಕೊಂಡು ಅವಾಗ ಏನು ಮಾಡಿದ್ಲು ಅಂದರೆ, ಬಭಂಜ ಏಕೈಕಶ ಶಂಖಾನ್, ತನ್ನ ಬಳಿಗಳನ್ನು ಮುರಿದು ಬಿಟ್ಲು, ತೆಗೆದು ಬಿಟ್ಲು ಅದನ್ನು, ಎರಡೆರಡು ಬಳೆಗಳಿಟ್ಕೊಂಡು ಕುಟ್ಲಿಕ್ಕೆ ಶುರು ಮಾಡ್ತಾಳೆ. ಉಭಯೋರಪ್ಯಭೂತ್ ಘೋಷೋ ಅವಗ್ಧಂತ್ಯಾಸ್ಮ ಶಂಖಯೋಹು. ಆವಾಗ ಮಿಕ್ಕ ಎಲ್ಲ ಬಳೆಗಳು ತೆಗೆದು ಬಿಟ್ಟಂತ ಹಾಕಿ ಎರಡಿಟ್ಟುಕೊಂಡ್ರೆ ಆ ಎರಡರದ್ದು ಶಬ್ದ ಜಾಸ್ತಿ ಆಗ್ತಾ ಇದೆ, ಎರಡಿದ್ರೂ ಎರಡು ಶಬ್ದ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತತ್ರಾಪ್ಯೇಕಂ ನಿರಭಿನತ್ ಏಕಸ್ಮಾನ್ ಅಭವೇ ಧ್ವನಿ. ಅದರಲ್ಲಿ ಇನ್ನೊಂದನ್ನು ತೆಗೆದುಬಿಟ್ರು, ಒಡೆದು ಬಿಟ್ಲು, ಹೋಯ್ತದೆ, ಒಂದೇ ಇದೆ, ಅಲ್ಲೊಂದು ಇಲ್ಲೊಂದು ಬಳೆ ಹಾಕ್ಕೊಂಡಿದ್ದು ಅಲ್ಲ, ಅದು ತೆಗೆದುಬಿಟ್ರೆ ಆಯ್ತಲ್ಲ, ಎಲ್ಲ ಬೆಳೆತೀವಿ ಬಿಟ್ಟು ಶಬ್ದವೇ ಇರಲ್ಲ ಅಂದರೆ ಕೈಗೆ ಬಳೆಯೇ ಹಾಕದೇ ಇಲ್ಲ ಅಂದರೆ ಅಲ್ಲಿ ಶಬ್ದ ಆಗುತ್ತೆ ಅವರಿಗೆ. ಏನು ಈ ಹುಡುಗಿ ಬಳೆಯೇ ಹಾಕ್ತಾ ಇಲ್ಲ ಅಂದರೆ ಸಂಪ್ರದಾಯ ಇವರಿಗೆ ಗೊತ್ತಿಲ್ಲ, ಸಂಪ್ರದಾಯಸ್ಥರಲ್ಲ ಅಂತ ತಂದೆ ತಾಯಿಗಳಿಗೆ ಅವಮಾನ ಆಗುತ್ತೆ. ಯಾಕಂದ್ರೆ ಒಂದೊಂದು ಬಳೆ ಇಟ್ಕೊಂಡ್ಳು. ಈಗಿನ ಕಾಲದಲ್ಲಿ ಅದೇ ಸಂಪ್ರದಾಯ, ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಪಾಪ ಎಲ್ಲ ಇರುತ್ತೆ, ಎಲ್ಲ ಒಳ್ಳೆಯವರೇ ಎಲ್ಲ ಇರ್ತಾರೆ, ಯಾರು ಯಾರು ಕೆಟ್ಟವರಲ್ಲ. ಆದರೆ ಆ ಕೈಗೆ ಬಳೆ ಹಾಕುವುದು ಇಲ್ಲ. ಯಾಕೆ? ತಂದೆ ತಾಯಿಗಳು ಅವರು ಸೇರಿಸಿದ್ದೇ ಕಾನ್ವೆಂಟಲ್ಲಿ ಸೇರಿಸಿರ್ತಾರೆ, ಆ ಕಾನ್ವೆಂಟ್ಗಳಲ್ಲೇ ಎಲ್ಲ ಓದ್ಕೊಂಡು ಬಂದಿರೋದು. ಅಲ್ಲಿ ಬಳೆ ಹಾಕಬಾರ್ದು ಅಂತ ಅವರ ದೀಕ್ಷ. ಅವ್ರ ಪ್ರಕಾರ ಅವ್ರ ಕಾಲಿಗೆ ಬಿದ್ದು ನಾವು ಓದ್ಕೊಂಡು ಬರ್ತೀವಿ, ಆದ್ದರಿಂದ ನಮ್ಮ ಹುಡುಗರು ಆ ಬಳೆ ಹಾಕಬಾರ್ದು. ಸರಿ, ಮನೆಗೆ ಬಂದ ಮೇಲೆ ಹಾಕೊಮ್ಮ ಚೂರು ಅಂತ ಹೇಳಬಹುದು ತಾನೇ ತಂದೆ ತಾಯಿಗಳು? ಹೇಳಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹಾಗೆ ಅಭ್ಯಾಸ ಆಗಿ ಸ್ಕೂಲಲ್ಲಿ ಏನೂ ಇಲ್ಲದೆ, ಇದಕ್ಕಾಗಿಯೇ ನಮ್ಮ ಆದಮಾರು ಸ್ವಾಮಿಗಳು, ಈಗಿರುವ ನಮ್ಮ ದೊಡ್ಡ ಗುರುಗಳು, ದೊಡ್ಡ ಸ್ವಾಮಿಗಳು, ನನ್ನ ಗುರುಗಳು, ಅವರ ಗುರುಗಳು ವಿಭುಧೇಶ್ವರು, ಅವರು ಇದನ್ನು ನೋಡಿದರು, ಇವರ ಹಾವಳಿ ಜಾಸ್ತಿ ಆಗಿದೆ. ಅವರ ಮತ ಪ್ರಕಾರ ಈ ನಮ್ಮ ಹುಡುಗರೆಲ್ಲರೂ ಕೂಡ ಏನೂ ಇಲ್ಲದೆ, ಚಿಹ್ನೆಗಳನ್ನು ಇಲ್ಲದೆ, ಮಾಂಗಲ್ಯ ಚಿಹ್ನೆಗಳೆಲ್ಲ ಬಿಟ್ಬಿಟ್ಟು ಅವರಿಗದು ಆಗಲ್ಲ, ಅದರಿಂದ ಹಾಕಬಾರ್ದು ಅಂತ ಇದು ಮಾಡ್ತಾರೆ. ಅದಕ್ಕೆ ಪೂರ್ಣ ಪ್ರಜ್ಞಾ ಸ್ಕೂಲ್ಸ್ ಅಂತ ಇನ್ಸ್ಟಿಟ್ಯೂಷನ್ಸ್ ಅಂತ ಶುರು ಮಾಡಿದರು. ಅದ್ಭುತವಾದ್ದು, ಒಂದು 50 ಸ್ಕೂಲ್ ಮೇಲೆ ಇವೆ. ಪ್ರತಿಯೊಂದು ಸ್ಕೂಲಲ್ಲಿ ಯಾರು ಯಾರು ಯಾವ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಾರೆ ಆಗ್ತಕ್ಕಂತೆ ಇರಬಹುದು. ವಿಶೇಷವಾಗಿರ್ತಕ್ಕಂಥ ಅಂದರೆ ಯಾರು ಸ್ಮಾರ್ತರಿರಬಹುದು, ಅವರು ವಿಭೂತಿಯನ್ನು ಹಚ್ಕೊಂಡು ಬರ್ತಾರೆ, ಒಳ್ಳೆ ಮಾಧುರ್ಯ ಇದ್ದರೆ ಮುದ್ರೆನಾಮ, ಅಯ್ಯಂಗಾರ ಇದ್ದರೆ ವಿಶೇಷವಾಗಿ ನಾಮ ಹಚ್ಕೊಂಬರು, ಹುಡುಗರು ಶಿಖಾಧಾರಣೆ ಮಾಡ್ಕೊಬೋದು, ನಂತರ ಹುಡುಗಿಯರೆಲ್ಲ ಬಳೆ ಹಾಕ್ಕೊಳ್ಳೋದು, ನಂತರ ಕುಂಕುಮ ಇಟ್ಟುಕೊಂಡು ಬರಲೇಬೇಕು. ಇವೆಲ್ಲ ಚೆನ್ನಾಗಿ ಆ ನಿಯಮಗಳನ್ನು ಪಾಲನೆ ಮಾಡಿಸಿದರು. ಯಾರಾದರೂ ಹಾಗೆ ಈ ಶಿಖಾ ಬಿಟ್ಟಂಥ ಹುಡುಗರನ್ನು ನೋಡಿ ಅಥವಾ ಏನು ವಿಶೇಷವಾದಂಥ ಮುದ್ರಾದಿಗಳು ಹಚ್ಚಿಕೊಂಡಂಥವರು ಯಾರು ನೋಡಿ ಯಾರಾದರೂ ನಕ್ಕರೆ ಇದು ಮಾಡಿದರೆ ಡಿ ಬಾರೆ ಮಾಡಿಬಿಡ್ತಾ ಇದ್ರು, ಇಡೀ ಸ್ಕೂಲಿಂದ ತೆಗೆದುಹಾಕ್ಬಿಡ್ತಾ ಇದ್ರು. ಇಲ್ಲಿ ಧರ್ಮ ಉಳಿಸಬೇಕು, ಜೊತೆಗೆ ವಿದ್ಯೆ ಬರಬೇಕು ಅಂತ. ನಿಜವಾಗಿ ಹ್ಯಾಟ್ಸ್ ಆಫ್ ನಮ್ಮ ಗುರುಗಳಿಗೆ. ನೋಡಿ, ಹಾಗಾಗಿದ್ದಕ್ಕೆ ಮನೆಯಲ್ಲಿ ಆ ದುರಭ್ಯಾಸ ಬಿದ್ದುಬಿಟ್ಟಿರುತ್ತೆ ಹುಡುಗರಿಗೆ. ಅದಕ್ಕೆ ಅವರಿಗೆ ಆ ಬಳೆ ಹಾಕ್ಕೊಳ್ಳಿಕ್ಕೆ ಮುಜುಗರ, ಬಳೆ ಹಾಕ್ಕೊಳ್ಳಿಕ್ಕೆ ಮುಜುಗರ. ಮನೆಗೆ ಬಂದರೂ ಹಾಕಲ್ಲ. ಯಾಕೆ? ಮನೆಗೆ ಬಂದ ಮೇಲೆ ಹಾಕಬೇಕು ಅಂತ ತಾಯಿ ಹೇಳಿಕೊಡಲ್ಲ. ಹಾಕಬೇಕು ನೀವು ಅಂತ ಆ ಬಳೆ ಹಾಕುವ ಕ್ರಮನೂ ಗೊತ್ತಿಲ್ಲ. ಬಳೆ ಅಂಗಡಿಯಿಂದ ತಂದು ಹಾಗೆ ಕೈಗೆ ಹಾಕೋಬಾರ್ದು. ಯಾಕೆ? ಅವನ ಕೈಗೆ ಭಾರ, ಬಡ ಬಡ ಬಡ್ಕೊಳ್ತಾನೆ. ಹಾಗಲ್ಲ, ಕುಂಕುಮ ಆಗಲಿ, ಮಾಂಗಲ್ಯದ ಯಾವುದು ವಿಶೇಷವಾದ ಬಳೆಗಳಾಗಲಿ, ಹುಡುಗಿಯರಿಂದ ವಿಶೇಷವಾಗಿ ಗೌರಿ ದೇವಿಗೆ ಸಮರ್ಪಣೆ ಮಾಡಿಸಿ ಅದನ್ನು ಅವರು ಹಾಕ್ಕೊಳ್ಳುವಂತೆ ರಕ್ಷೆ ಅದು. ಹೇಗೆ ಹುಡುಗರಿಗೆ ಯಜ್ಞೋಪವೀತವೋ ಹಾಗೆ ಅವರಿಗೆ ಬಳೆ ಕುಂಕುಮ ದೇವರಿಗೆ ಏರಿಸಿದ್ದನ್ನು ಕುಂಕುಮ ಧಾರಣೆ ಮಾಡಿಕೊಂಡು ಅವರಿಗೆಲ್ಲ ಹೇಳಿಕೊಡಬೇಕು. ಮನೆಯಲ್ಲಿ ಬಂದ ಹುಡುಗಿಯರಿಗೆ ಅಪ್ಪ ಯಾವುದೋ ಕೆಲಸದಲ್ಲಿ ಇದು ಮಾಡ್ತಾ ಇರ್ತಾರೆ, ಅವರೂ ತಗೋಬೇಕು ವಿಶೇಷವಾಗಿರ್ತಕ್ಕಂಥ ಜಾಗ್ರತೆ. ತಾಯಿ ಪ್ರಧಾನವಾಗಿ ಹೇಳಬೇಕು, ಅವರು ತಕ್ಕಂಥ ತಾಳ ಹಾಕ್ತಾ ಹೋಗ್ತಾರೆ. ಕೊನೆಗೆ ಏನಾಗಿದೆ ಪರಿಸ್ಥಿತಿ ಅಂದರೆ, 3 ದಿನ ಆಚೆ ಕೂಡುವ ಹುಡುಗಿಯರೇ ಸಿಗ್ತಾ ಇಲ್ಲ. ಅಲ್ಲವೇ, ಅಂಥ ದುರಂತ ಮಾಧ್ವ ಸಮಾಜದಲ್ಲಿ ಬಂದಿದೆ. ಎಷ್ಟು ದುರಂತ ಅಂದರೆ, ಹುಡುಗಿ ಕೂಡಬೇಕು ಅಂತ ಹೇಳಿದರೆ ಆಚೆ ಆದಾಗ ದೂರ ಕೂಡಬೇಕು ಅಂತ ಹೇಳಿದರೆ ಅವರ ಅಮ್ಮ ಹೇಳ್ತಾಳೆ, ನಾನೇ ಕೂಡಲ್ಲ, ನಮ್ಮ ಹುಡುಗಿಯರೇ ಹಾಕ್ಕೊಡ್ತಾರೆ ಅಂತ. ಅಂಥ ಅಭಿವೃದ್ಧಿ ಆಗಿಬಿಟ್ಟಿದೆ, ಎಲ್ಲ ಸಂಪ್ರದಾಯ ಧ್ವಂಸ ಮಾಡಿದ್ದಾರೆಲ್ಲ ಮನೆಯಲ್ಲಿ. ಕೆಲವರ ದೂರ ಕೂಡುವುದು ಎಲ್ಲ ಕೂಡ ಚೆನ್ನಾಗಿ ಪಾಲನೆ ಮಾಡ್ತಾರೆ, ಆದರೆ ಕೈಗೆ ಬಳೆ ಇರಲ್ಲ. ಒಂದೆರಡು ಗಾಜಿನ ಬಳೆ ಹಾಕ್ಕೊಂಡು ಅದು ಯಾವುದೋ ಪ್ಲಾಸ್ಟಿಕ್ ಹಾಕಿರ್ತಾರೆ, ನಾನಾ ಇಷ್ಟ ಆಗಲ್ಲ, ಅವೆಲ್ಲ ಹಾಕ್ಕೊಂಡು ತಿರುಗಾಡಲಿಕ್ಕೆ ಒಳ್ಳೆ ಶೌಕಿ ಇರುತ್ತೆ, ಒಳ್ಳೆ ಗಾಜಿನ ಬಳೆ ಹಾಕ್ಕೊಳ್ಬಹುದಲ್ಲ, ಒಂಚೂರು ಕುಂಕುಮ ದೇವರಿಗಿಟ್ಟ ಕುಂಕುಮ ಇಟ್ಟುಕೊಳ್ಳಬಹುದಲ್ಲ, ಒಂದು ಚೂರು ತಿಲಕ ಇಟ್ಟುಕೊಳ್ಳಬಹುದಲ್ಲ, ಅಷ್ಟಿಕ್ಕಿ ಇಟ್ಕೊಂಡು ಹೋಗ್ತಿರ್ತಾರೆ. ಇಷ್ಟು ದೊಡ್ಡ ಹಣೆ ಇರುತ್ತೆ, ಅದರಲ್ಲಿ ಇರುವೆ ಅಲ್ಲ, ಸಣ್ಣ ಇರುವೆ ಕಾಲ್ ಥರ ಎಲ್ಲೋ ಕಾಣಿಸಿ ಕಾಣಿಸದಂತೆ ಆ ಕುಂಕುಮ ಎಲ್ಲ ಹಚ್ಕೊಂಡು ಹೇಗೆ ಆ ಕ್ರಿಶ್ಚಿಯನ್ಸ್ ಏನಿರ್ತಾರೆ ಅದೇ ಥರ ಮನೆಯಲ್ಲಿ ಹೆಣ್ಮಕ್ಕಳು ತಯಾರಾಗಿರ್ತಾರೆ. ಆ ಮುಖಕ್ಕೊಂಚೂರು ಕಾಣಿಸುವಂತೆ ಕುಂಕುಮ ಇಟ್ಕೊಂಡ್ರೆ, ಆ ತಿಲಕ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕ ಮಕ್ಕಳು ಎತ್ತಿ ಕಾಣುತ್ತೆ ಮುಖ, ಚೆನ್ನಾಗಿರುತ್ತಲ್ವ. ಅದು ತಾಯಿಗಿರಬೇಕು, ತಾಯಿಗೆ ದುರ್ಬುದ್ಧಿ ಇರಲ್ಲ, ಮಕ್ಕಳಿಗೆ ಹೇಳಿಕೊಡಲ್ಲ, ಆದ್ದರಿಂದ ಮಕ್ಕಳು ಹಾಗೆ ತಯಾರಾಗ್ತಾರೆ. ಕೊನೆಗೆ ಅಪ್ಪ ಅಮ್ಮ ಸತ್ತರೆ ಪಿಂಡ ಪ್ರದಾನ ಮಾಡಲಿಕ್ಕೆ ಮಕ್ಕಳಿಗೂ ಆಗಲ್ಲ, ಮೊಮ್ಮಕ್ಕಳಿಗೂ ಆಗಲ್ಲ, ಯಾಕೆ ಅಪ್ಪ ಅಮ್ಮ ಹಾಗೆ ಹುಟ್ಟಾಕಿರ್ತಾರೆ. ಅದರಿಂದ ಕೊನೆಗೆ ಇವರನ್ನು ಹಾಗೆ ಕೊನೆಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ನೀವೇ ಸುಟ್ಟು ಹಾಕ್ಬಿಡಿ, ನಾವು ಅಲ್ಲಿಂದ ಬರ್ತೀವಿ ಅಂತ ಫಾರಿನ ಕೂತಿದ್ದು ಅಲ್ಲಿಂದ ಫೋನ್ ಮಾಡ್ತಾರೆ. ಆ ಥರ ಮಕ್ಕಳನ್ನು ತಯಾರು ಮಾಡಿದ್ದಾರೆ ಈ ಅಪ್ಪ ಅಮ್ಮಂದ್ರೆ ಅಲ್ವಾ, ಈ ಅಪ್ಪ ಅಮ್ಮಂದ್ರೆ ಅಂದರೆ ಹಾಗಾಗಿದೆ. ಅವ್ರು ಹಾಗೆ ಹೇಳ್ಕೊಟ್ಟದ್ದು ಸರಿಯಾಗಿ ತಿದ್ದಿ ಹೀಗೆ ಮಾಡಬಾರದು ಅಂತ ಸರಿಯಾಗಿ ಮಾಡಿದರೆ ಮಾಡ್ತಿದ್ರ ಇಲ್ಲ, ಆ ಹೋಗುವಾಗೆಲ್ಲ ಲೂಸ್ ಆಗಿ ಅವ್ರನ್ನ ಹೋಗಿ 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 ಅಂತ ಮಂಗಳಾರತಿ ಮಾಡಿ ಕೊನೆಗೆ ಅವರಲ್ಲೇ ಕೂತಿರ್ತಾರೆ. ಮಗ ಮಗಳು ಎಲ್ಲರೂ ಫಾರಿನರು ಕೂತಿರ್ತಾರೆ, ಇವರಿಗೆ ದಿಕ್ಕಿಲೇ ಬಿದ್ದಿರ್ತಾರೆ. ಅಲ್ಲಿಂದನೇ ಅವ್ರು ಗೈಡ್ ಮಾಡ್ತಿರ್ತಾರೆ. ಇವರು ಜ್ವರ ಬಂದು ಏನೇ ಬಂದಿರಲಿ, ಏನೇ ಬಂದಿರಲಿ, ಏನೇ ತೊಂದರೆಗಳಿರಲಿ, ಇವರ ಸಾವಿರ ಒದ್ದೇ ಅದಾಡ್ತಿರ್ತಾರೆ. ಅಲ್ಲಿಂದ ಅವರು ಗೈಡ್ ಮಾಡ್ತಿರ್ತಾರೆ, ಹೀಗೆ ಬೀಳಬೇಡಿ, ಹಾಗೆ ಬೀಳಬೇಡಿ, ಹೀಗೆ ತಗೊಳ್ಳಿ, ಹಾಗೆ ತಗೊಳ್ಳಿ ಅಂತ ದೂರದಿಂದ. ಇನ್ನು ಕೊನೆಗೆ ಇದ್ದಕ್ಕಿದ್ದಂಗೆ ಪ್ರಾಣ ಬಿಡ್ತಾ ಇದ್ದಾರೆ, ದಯವಿಟ್ಟು ಹೀಗೆ ಪ್ರಾಣ ಬಿಡಿ, ಚೂರು ನಿಧಾನವಾಗಿ ಪ್ರಾಣ ಬಿಡಿ ಅಂತ ಗೈಡ್ ಮಾಡ್ತಿರ್ತಾರೆ. ನಮ್ಮ ದಾರಿದ್ರ್ಯಕ್ಕೆ ಒಂದಾ ಎರಡ ಆ ಥರ ಕೂತ್ಕೊಂಡು, ಅದಕ್ಕೆ ಈ ಕರೋನಾ ಇತ್ಯಾದಿಗಳು ಬಡ್ಕೊಂಬೋದು ನಮಗೆ, ಯಾಕೆ ನಾವು ಮಾಡಬೇಕಾದ ಬಿಟ್ಟದ್ದಕ್ಕೆ ಸರಿ. ಆದ್ದರಿಂದ ಆ ಎರಡೂ ಬಳೆಗಳಲ್ಲಿ ಒಂದು ಬಳೆಯನ್ನು ತೆಗೆದು ಬಿಟ್ಲು, ಒಂದು ಬಳೆ ಮಾತ್ರ ಹಿಡ್ಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ, ತತ್ರಾಪಿ ಏಕಂ ನಿರಭಿನತ್ ಏಕಸ್ಮಾತ್ ನ ಭವೇತ್ ಧ್ವನಿ. ಒಂದನ್ನು ಒಡೆದು ಬಿಟ್ಲು, ಒಂದೇ ಇಟ್ಟುಕೊಂಡ್ಲು, ಅದಕ್ಕೆ ಹೇಳ್ತಾ ಇದ್ದಾರೆ ಅದರಿಂದ ಒಂದಿದ್ದರೆ ಶಬ್ದ ಆಗಲ್ಲ. ಇದರಿಂದ ಏನು ಶಿಕ್ಷೆ ಆಯಿತು ಅಂದರೆ ಹೆಣ್ಮಕ್ಕಳೆಲ್ಲ ಒಂದೇ ಬಳೆ ಇಟ್ಕೊಟ್ರೆ ಒಳ್ಳೆಯದು ಅಂತ ಅದರಿಂದ ಕಲ್ತಿದ್ದು ಅಂತ ಆಗಲ್ಲ. ಜ್ಞಾನಿಗಳದ್ದು ಬೇರೆಯೇ ಆಲೋಚನಾ ರೀತಿ ಅವ್ರನ್ನ ಹೇಳ್ತಾ ಇದ್ದಾರೆ. ಅನ್ವ ಶಿಕ್ಷ ಮಂತಸ್ಯಾಹ ಉಪದೇಶ ಮರಿಂದಮ ಲೋಕಾನ್ ಅನುಚರೇನ್ ಅನುಚರೇತ್ ನತಾನ್ ಲೋಕ ತತ್ವ ವಿವಿತ್ಸಯ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಕುಮಾರಿ ಈ ಥರ ಮಾಡಿದ್ದರಿಂದ ನನಗೆ ಈ ಥರ ಉಪದೇಶ ಆಯಿತು. ಇಡೀ ವಿಶೇಷವಾಗಿರತಕ್ಕಂಥ ಜನರನ್ನು ಅನುಸರಿಸಿ ಹೋಗುದು. ಇವಾಗ 10 ಜನ ಸೇರಿದರೆ ಮಠದಲ್ಲಿ ಸೇರಿರ್ತಾರೆ, ತುಂಬ ಜನ ಸೇರ್ತಾರೆ ಫಂಕ್ಷನ್ ಆದ ಕಾಲಕ್ಕೆ. ಫಂಕ್ಷನ್ ಆಗ್ತಾರೆ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಫಂಕ್ಷನ್ ಇಲ್ಲ ಸ್ವಲ್ಪ ನೈವೇದ್ಯ ಆಗಬೇಕು ಸ್ವಲ್ಪ ಸುಮ್ಮನೆ ಕೂಡ್ರಪ್ಪ ಅಂತ ಹೇಳಿದ್ರೆ ಶೆಲ್ಲ ಏನು ಆ ಭಾರತ ಯುದ್ಧ ಕಾಲದಲ್ಲಿ ಏನು ಶಬ್ದಗಳಾಗ್ತಾ ಇತ್ತು ಆ ಥರ ಎಲ್ಲರ ಕರ 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 ಧ್ವನಿ ಬರ್ತಾ ಇರುತ್ತೆ. ಅದನ್ನೇ ಅವ್ರು ಹೇಳಿದ್ರು, ಬಳೆಗಳು ಜಾಸ್ತಿ ಆದಾಗ ಕೆಲಸ ಮಾಡಲಿಕ್ಕೆ ಹೋದರೆ ಧ್ವನಿ ಜಾಸ್ತಿ. ಅದಕ್ಕೆ ಅಂದರು ಜನರ ಸಂಪರ್ಕ ಆದರೆ, ಜನರ ಸಂಪರ್ಕ ಆದರೆ ಲೋಕಾನ್ ಅನುಚರೇತ್ ನತಾನ್ ಲೋಕಾನ್ ತತ್ವ ವಿವಿತ್ಸಯ. ಅದಕ್ಕೆ ಹೇಳ್ತಾ ಇದ್ದಾರೆ ಲೋಕತತ್ವ ವಿವಿತ್ಸಯ, ಆ ಲೋಕ ಜನರು ಏನಿರ್ತಾರೆ ಅವರನ್ನು ಅವರವರ ನೋಡಿ ಇಲ್ಲೊಂದು ವಿಶೇಷ ಇಲ್ಲಿ ಹೇಳ್ತಾ ಇದ್ದಾರೆ. ಜನರು ಸೇರಿ ಬಿಟ್ಟರೆ ಶಬ್ದ ಮಾತು, ಹಾಗಂದ್ರು ಜನರು ಸೇರಿದಷ್ಟು ಮಾತ್ರಕ್ಕೆ ಮಾತು ಬರಲ್ಲ. ಯಾಕೆ? ಎಲ್ಲರೂ ಅವ್ರ ಪಾಡಿಗೆ ಅವರು ಇದ್ದು ಬಿಟ್ರೆ ಮಾತೇ ಬರಲ್ಲ. ಯಾವಾಗ ಮಾತು ಬರುತ್ತೆ ಅಂದರೆ ಲೋಕತತ್ವ ವಿವಿತ್ಸಯ. ಅವರವರ ಹತ್ರ ಹೋಗಿ ಹಾಗ ಹೀಗಾಂತ ಅವರವರ ಒಂದು ಚರ್ಯೆಗಳನ್ನು ಕುರಿತು ಪ್ರಶ್ನೆಗಳು ಮಾಡೋದು ಇದು ಮಾಡೋದು ಶುರು ಮಾಡಿದಾಗ ಶಬ್ದ 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 ಶುರುವಾಗುತ್ತೆ. ಅದಕ್ಕೆ ಇಲ್ಲಿ ಸಾಮಾನ್ಯವಾಗಿ ಒಂದು ಅರ್ಥವನ್ನು ನಾವು ನೋಡ್ಕೊಳ್ತೀವಿ. ಏನಂತ, ಈ ಬಳೆಗಳೆಲ್ಲ ಸೇರಿಕೊಂಡಾಗ ಶಬ್ದ ಆಗ್ತಿತ್ತು, ಬಳೆಗಳು ತೆಗೆದು ಬಿಟ್ಲು, ಒಂದೇ ಬಳೆ ಇಟ್ಕೊಂಡ್ಲು. ಅಂದರೆ ನಾವು ಅನೇಕ ಜನ ಜೊತೆಗೆ ಸೇರಿದಾಗ ತುಂಬ ಮನಸ್ಸು ಅಂದರೆ ಈ ಮಾತಿನಿಂದ ಮನಸ್ಸು ಕಲುಷಿತ ಆಗತ್ತೆ, ದೇವರಲ್ಲಿ ನಿಲ್ಲಲ್ಲ. ಆದ ಕಾರಣ ಜನರ ಸಂಪರ್ಕ ಬಿಡಬೇಕು. ಇಬ್ಬರಾದರೂ ಇರೋಣ ಅಂತ ಹೇಳಿದರೆ ಆವಾಗೂ ಮಾತುಗಳ ಚಕಮಕಿ ನಡೀತಾ ಇರುತ್ತೆ. ಅದಕ್ಕೆ ಒಬ್ಬನೇ ಏಕಾಂತದಲ್ಲಿದ್ದರೆ ಚೆನ್ನಾಗಿರುತ್ತೆ, ಸಾಧನೆ ಆಗುತ್ತೆ ಎಂಬುದು ಒಂದರ್ಥ. ಹಾಗೆ ಸದಾಕಾಲ ಒಬ್ಬರೇ ಇರಬೇಕಾದ್ರೆ ಕಾಡಲ್ಲಿ ಕೂತಿರ್ಬೇಕು. ಸದಾಕಾಲ ಒಬ್ಬರೇ ಇರಬೇಕಾದ್ರೆ ಕಾಡಲ್ಲಿ ಕೂತಿರ್ಬೇಕು. ಇಲ್ಲಿ ನೋಡಿದ್ರೆ ಸಂಪರ್ಕ ಬೇಕೇ ಬೇಕು. ಅವಾಗ ಅಂದ್ರು ಕೇವಲ ವ್ಯಕ್ತಿಗಳ ಸಂಪರ್ಕವೇ ಈ ಒಂದು ಮಾತು ಅದರ ಮೂಲಕ ಮನಸ್ಸಿನ ಕದಡಿ ಹೋಗೋದಕ್ಕೆ ಕಾರಣವಾ? ಇನ್ನೇನು ಅಂದರೆ ಕೇವಲ ವ್ಯಕ್ತಿಗಳ ಸಂಪರ್ಕ ಅಲ್ಲ, ಅವರವರಿಂದ ಆಯಾ ಲೋಕತತ್ವ ಅಂದರೆ ಅವ್ರು ಹಾಗ ಹೀಗ ಅಂತ ಶುರುವಾದರೆ ಎಲ್ಲ ಶುರುವಾಗುತ್ತೆ, ಅದಿಲ್ಲ ಸೈಲೆಂಟ್ ಆಗಿ. ಈಗ ನೋಡಿ ನಾರ್ಮಲ್ ಆಗಿ ನಿಮಗೊಂದು ಚಿಕ್ಕ ದೃಷ್ಟ ಅಂತ ಹೇಳಬೇಕಾದ್ರೆ ಟ್ರೈನಲ್ಲಿ ಸೇರ್ತಾರೆ, ಹೌದಲ್ವಾ? ಇಲ್ಲೊಂದು ಮೂರು ಅಲ್ಲೊಂದು ಮೂರು ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ, ಬೆಡ್ಸ್ ಇರುತ್ತಲ್ಲ, ಬರ್ತ್. ಪ್ರಯಾಣ ಮಾಡೋ ಕಾಲಕ್ಕೆ ಇನ್ನು ರಾತ್ರಿ ಹೊತ್ತು ಆಗಿಲ್ಲ ಅಂದರೆ ಏನು ಮಾಡ್ತಾರೆ, ಎಲ್ಲರ ಬೆಳಿಗ್ಗೆಯಿಂದ ಮಲ್ಕೊಂಡಿರಲ್ಲ, ಮಧ್ಯದ್ದು ಮಡಿಸ್ತಾರೆ, ಮೇಲಿನವ ಮಧ್ಯದವ ಕೆಳಗಿನವ ಸೇರಿ ಕೆಳಗೆ ಮೂವರು ಕೂಡ್ತಾರೆ, ಅದು ಸಿಸ್ಟಮ್, ಹೌದಲ್ಲ? ರೈಲ್ವೆ ಆರು ಜನ ಬೇರೆ ಬೇರೆಯವರು ಇದ್ದಾರೆ, ಆರು ಜನ ಬೇರೆ ಬೇರೆಯವರು ಇದ್ದಾರೆ, ಒಬ್ಬರಿಗೊಬ್ಬರು ಗೊತ್ತಿಲ್ಲ, ಕೂತಿದ್ದಾರೆ, ಪ್ರಯಾಣ ಮಾಡ್ತಿರ್ತಾರೆ. ಒಬ್ಬರ ಮುಖ ನೋಡ್ಕೊತಾರೆ, ಕಾಮಾಗಿರ್ತಾರೆ, ಅವ್ರ ಪಾಡಿಗರು ಹೋಗ್ತಿರ್ತಾರೆ, ಟ್ರೈನ್ ಕಾಮಾಗಿರುತ್ತೆ. ಒಬ್ಬರು ಶುರು ಮಾಡಿದ, ನೀವೇನು ಎಲ್ಲಿಗೆ ಹೋದ್ರಿ, ಏನು ಬರ್ತಾ ಇದ್ರಿ ಹಾಗ ಅಂತ ಒಬ್ಬರು ಶುರು ಮಾಡಿದ ಕೂಡಲೇ ಅವರು ಮತ್ತು ಶುರು ಮಾಡ್ತಾರೆ, ಎರಡು ಬಳೆ ಶಬ್ದ ಶುರುವಾಗುತ್ತೆ. ಅಷ್ಟರೊಳಗೆ ಮಿಕ್ಕವರೆಲ್ಲ ಇದಕ್ಕೆ ರೆಸ್ಪಾಂಡ್ ಆಗದೆ ಸುಮ್ಮನೆ ಇದ್ರೆ ನಮಗ್ಯಾಕೆ ಎರಡೇ ಶಬ್ದ ಆಗ್ತಾ ಇರುತ್ತೆ, ಮೂರನೆಯವ ತಲೆ ಹಾಕಿದನ, ನಾಲ್ಕನೆಯವ ಹಾಕ್ತಾನೆ. ಒಟ್ಟಾರೆ ಆ ಇಡೀ ಆ ಬೋಗಿಯಲ್ಲಿ ಆ ಎರಡು ಸೀಟ್ ಏನಿದೆ ಮೇಲಿಂದ ಕಳೆದು ಆರು ಜನ ಗರ 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 ಶುರುವಾಗುತ್ತೆ. ಕೇವಲ ವ್ಯಕ್ತಿಗಳು ಮಾತ್ರ ಕೂತಿದ್ದರೆ ಶಬ್ದ ಇಲ್ಲ. ಆದ್ದರಿಂದ ನಮಗೆ ಏಕಾಂತ ಬರಬೇಕಾದರೆ ಏನು ಮಾಡಬೇಕು? ಅಲ್ಲ, ಏಕಾಂತ ಕಟ್ಕೊಂಡು ಏನು ಮಾಡ್ತೀರಾ? ಏಕ ಅಂತ, ಏಕಾಂತ. ಏಕ ಅಂತ ಅಂದರೆ ಒಬ್ಬನೇ ಸ್ವಾಮಿ, ಅವನು ಏಕ, ಅವನಲ್ಲೇ ಅಂತ ಅಂದರೆ ಮನಸ್ಸು ಅವನಲ್ಲೇ ಕೊನೆಗೊಂಡಿರೋದು, ಅವನಲ್ಲೇ ಇಡಬೇಕಾದ್ರೆ ಬೇರೆ ಕಡೆ ಹೋಗ್ಬಾರ್ದು. ಬೇರೆ ಕಡೆ ಹೋದರೆ ಅವನಲ್ಲಿ ಇಡಲಿಕ್ಕಾಗಲ್ಲ, ಅವನಲ್ಲಿದ್ದರೆ ಬೇರೆ ಕಡೆ ಹೋಗ್ಬಾರ್ದು. ಅವನಲ್ಲೇ ಇರಬೇಕು, ಬೇರೆ ಕಡೆ ಹೋಗ್ಬಾರ್ದು ಅಂದರೆ ಡಿಸ್ಟ್ರಾಕ್ಷನ್ ಇರಬಾರ್ದು. ಡಿಸ್ಟ್ರಾಕ್ಷನ್ ಇರಬಾರ್ದು ಅಂದರೆ ಡಿಸ್ಟ್ರಾಕ್ಷನ್ ಕಾರಣವಾದ ಜನ ಮಾತಾಡಕ್ಕೆ ಶುರು ಮಾಡಬಾರ್ದು. ಇನ್ನ ಆಳ ಇದೆ, ಏನ ಇನ್ನ ಆಳ ಇದೆ, ತುಂಬ ಇದೆ. ನಾವು ಅವರ ಜೊತೆಗೆ ಮಾತಾಡಲಿಕ್ಕೆ ಶುರು ಮಾಡಿದ್ವ, ತಲೆಯೂ ಡಿಸ್ಟ್ರಾಕ್ಟ್ ಆಗುತ್ತೆ, ಎಲ್ಲವೂ ಡಿಸ್ಟ್ರಾಕ್ಟ್ ಆಗುತ್ತೆ. ಈಗ ಒಬ್ಬ ಏಕಾಂತ ಬಯಸ್ತಾ ಇದ್ದಾನೆ, ಎಲ್ಲರ ಮಧ್ಯೆ ಇರಲೇಬೇಕು ಅಂತಹ ಕಾಲಕ್ಕೆ ಎಲ್ಲರ ಮಧ್ಯೆ ಇರದು ಇದ್ದರೂ ಅವರ ಅಂದರೆ ಅವರವರವರ ಮಾತುಗಳನ್ನು ಬಯಸದೆ ಅವರ ತಂಟೆಗೆ ಹೋಗದೆ ತನ್ನ ಪಾಡಿಗೆ ತಾನಿದ್ದರೆ, ಎಲ್ಲರ ಮಧ್ಯೆ ಇದ್ದರೂ ಎಲ್ಲರ ಮಧ್ಯೆ ಇದ್ದರೂ ಶಬ್ದವೇ ಇರಲ್ಲ. ಹೇಗೆ ಅಲ್ಲಿ ಹೇಳ್ತಾ ಇದ್ದಾಳೆ, ಈ ದೇಹ ಅತಿಕೃಶ ಆಗಿದ್ದರೆ ಬಳೆಗಳು ಬಡ್ಕೊಳ್ಳುತ್ತೆ. ಕೈ ಧಪ್ಪಕ್ಕೆ ಇದ್ದು ಬಳೆಗಳು ಕರೆಕ್ಟಾಗಿ ಟೈಟಾಗಿ ಕರೆಕ್ಟಾಗಿ ಕೂತಿದ್ರೆ ಅಷ್ಟು ಶಬ್ದ ಆಗಲ್ಲ. ಹೌದ್ ತಾನೆ, ಹಾಗೆ ನಾವು ಪುಷ್ಟ ಅಂದರೆ ನಮ್ಮ ಕೈ ದಪ್ಪ ಅಂದರೆ ಏನರ್ಥ? ಬುದ್ಧಿ ದಪ್ಪ. ಬುದ್ಧಿ ದಪ್ಪ ಅಂದ್ರೇನು? ಈ ಮಂದ ಬುದ್ಧಿ ಅಂತಲ್ಲ, ದೇವರ ಕಡೆ ಸ್ಪಷ್ಟವಾಗಿ ಮನಸ್ಸಿದ್ದಾರೆ, ದೇವರ ಕಡೆಯೇ ಮನಸ್ಸಿದ್ದಾರೆ. 10 ಜನರ ಮಧ್ಯೆ ಇದ್ದರೂ ಅವ ಒಬ್ಬನೇ ಇರ್ತಾನೆ, ಸ್ವಿಚ್ ಆಫ್ ಆಗಿಬಿಟ್ಟಿರ್ತಾನೆ, ತನ್ನ ಲೋಕದಲ್ಲಿ ತಾನಿರ್ತಾನೆ. ಎಲ್ಲರೂ ನೋಡ್ತಾನೆ ಇರ್ತಾರೆ, ನಾರ್ಮಲಾಗೇ ಇರ್ತಾನೆ, ಅವನ ಲೋಕದಲ್ಲೇ ಅವನು ಓಡಾಡ್ತಿರ್ತಾನೆ. ಸರಿಯಾಗಿ ಅವರ ಮುಖ ನೋಡಿದಾಗ ಮಾಮೂಲಾಗಿ ಅಲ್ಲ, ಮತ್ತು ಮಾತಾಡಿದಂತೆ ಇರುತ್ತೆ, ಎಲ್ಲ ಮಾಡ್ತಾ ಇರ್ತಾರೆ. ಸರಿಯಾಗಿ ನೋಡಿದರೆ ಇವರು ಇಲ್ಲಿಲ್ಲ, ಅವರ ಆಲೋಚನೆ ಬೇರೆ ಎಲ್ಲೋಗಿದೆ ಅಂತ ಥಟ್ಟನೆ ಅರ್ಥ ಆಗತ್ತೆ. ಆ ಶಾರ್ಪ್ ಬುದ್ಧಿ ಇದ್ದವ್ರು ಕೇಳಿಬಿಡ್ತಾರೆ, ಏನು ಇಲ್ಲಿಲ್ವಾ ನೀವು ಅಂಥೇಳಿ. ಹೌದ್ ತಾನೆ, ಅದೇ ಥರ ನಾವು ದೇವರ ಕಡೆ ಮನಸ್ಸನ್ನು ಕಳಿಸಿ ಬಿಟ್ಟರೆ, ಮನಸ್ಸು ಬೇರೆ ಕಡೆ ಹೋಗದಿದ್ದರೆ, 100 ಜನ ಅಲ್ಲ ಕೋಟಿ ಜನ ಮಧ್ಯೆ ಇದ್ದರೂ ನಮ್ಮ ಏಕಾಂತಕ್ಕೆ ಭಂಗ ಇಲ್ಲ, ಏಕಾಂತಕ್ಕೆ ಭಂಗ ಇಲ್ಲ. ಹಾ ಅಂದ್ರೇನು? 100 ಜನ ಮಾತಾಡತಾ ಇದ್ರೂ ನಾವೊಬ್ಬರು ಮಾತಾಡದೆ ನಮ್ಮ ಮನಸ್ಸು ದೇವರ ಕಡೆ ಕಳಿಸಿಬಿಟ್ಟರೆ ಯಾವುದೂ ನಮ್ಮನ್ನು ತೊಂದರೆ ಕೊಡಲ್ಲ. ಅಂದರೆ ಇಲ್ಲಿ ಏನು ಬೇಕಾಗಿದೆ ಅಂದರೆ, ಮನಸ್ಸು, ನಮ್ಮ ಮನಸ್ಸು ಎಲ್ಲರ ಕಡೆಗೆ ಡೈವರ್ಟ್ ಆದರೆ, ಎಲ್ಲ ಬಳೆಗಳು ಹಾಕ್ಕೊಂಡಂತೇನೆ, ಅಥವಾ ಒಬ್ಬರ ಕಡೆಗೆ ಮಾತ್ರ, ನಮ್ಮ ಪಕ್ಕದಲ್ಲಿದ್ದವರು ಯಾರೋ ಅವರ ಪಕ್ಕ ಅವರ ಕಡೆಗೆ ಮಾತ್ರ ಡೈವರ್ಟ್ ಆದರೆ, ಎರಡು ಬಳೆ ಇದ್ದಂತೆ ಮನಸ್ಸು ದೇವರ ಕಡೆಗೇ ಬಂದು ಬಿಟ್ಟರೆ, ಸುತ್ತು ಒಬ್ಬರಿದ್ದರೂ 100 ಜನ ಇದ್ದರೂ ನಮ್ಮ ಏಕಾಂತಕ್ಕೆ ಭಂಗ ಇಲ್ಲ. ಅಂದರೆ ಈ ಬಳೆ ಒಂದೇ ಒಂದು ಇಟ್ಟುಕೊಳ್ಳೋ ತಾತ್ಪರ್ಯ ಏನು ಅಂದರೆ, ನಮ್ಮ ಮನಸ್ಸಿಗೆ ಸಂಪರ್ಕ ಬಂದದ್ದು ಒಬ್ಬ ಆಗಿರಬೇಕು, ಅವನ ಸಂಪರ್ಕವೇ ನಮಗಿರಬೇಕು. ಚೆನ್ನಾಗಿದೆ. ನ ಏತಾನ್ ಲೋಕವಿವಿತ್ಸಯ ಅಂತ ಹೇಳಿದ್ರಲ್ಲ, ಕೇಳಲಿಕ್ಕೆ ಚೆನ್ನಾಗಿದೆ. ಇಲ್ಲಿ ಎಲ್ಲರ ಮಧ್ಯೆ ಕೂತಾಗ ಅವರವರ ಮಾತಿಗೆ ತಕ್ಕಂತೆ ನಾವು ಮಾತಾಡಬೇಕಾಗುತ್ತಲ್ಲ, ರೆಸ್ಪಾಂಡ್ ಆದರೂ ಆಗಬೇಕಾಗುತ್ತಲ್ಲ. ಕೆಲವೆಲ್ಲ ಸಿಚುವೇಶನ್ಸ್ ಇರುತ್ತೆ, ನಾವು ಸ್ವಿಚ್ ಆಫ್ ಆಗಿಲ್ಲೋ ಮುಖ ಇಟ್ಕೊಂಡು ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಬರ್ತಾ ಇದೆ, ತುಂಬ ಆಳವಾದಿದು. ಏನು? ವಾಸೇ ಬಹೂನಾಂ ಕಲಹೋ ಭವೇತ್ ವಾರ್ತಾ ದ್ವಯೋರಪಿ. ತುಂಬಾ ಜನ ಸೇರಿಕೊಂಡರೆ ಕಲಹ ಆಗುತ್ತೆ, ಇಬ್ಬರು ಸೇರಿದರೂ ವಾರ್ತಾ ಬರುತ್ತೆ. ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯಾಹ ಇವ ಕಂಕಣ. ಆ ಕುಮಾರಿಯ ಒಂದು ಕಂಕಣದಂತೆ, ಒಂದು ಕಂಕಣ ಇನ್ನೊಂದು ಕಂಕಣಕ್ಕೆ ಸೇರಿ ಶಬ್ದ ಬಂತು, ಅನೇಕ ಕಂಕಣ ಜೊತೆಗೆ ಒಂದು ಕಂಕಣ ಸೇರಿದರೂ ಶಬ್ದ ಬಂತು, ಅದಕ್ಕೆ ಒಂದೇ ಇದ್ದು ಬಿಟ್ಟರೆ ಶಬ್ದ ಇರಲ್ಲ. ಆಚಾರ್ಯರು ಹೇಳ್ತಾ ಇದ್ದಾರೆ, ಅಸಜ್ಜನೈಸ್ತು ಸಂವಾಸೋ ನ ಕರ್ತವ್ಯ ಕದಾಚನ ಯಾವತ್ ಯಾವಚ್ಚ ಬಹುಭಿ ಸಜ್ಜನೈಸ್ಸಹ ಮುಕ್ತಿದಃ. ಹಾಗಾದರೆ ಜನರ ಸಂಪರ್ಕವೇ ಬೇಡವಾ ಅಂದರೆ ಹೇಳ್ತಾ ಇದ್ದಾರೆ, ಅಸಜ್ಜನರು ಅಂದರೆ, ಅಸಜ್ಜನರು ಅಂದರೆ ಯಾರು ಅಂತ ಹೇಳಿದರೆ, ಅಸತ್ ಸತ್ ಅಂತ ಅಂದರೆ ಕಾರ್ಯ ಕಾರಣ. ಕಾರ್ಯ ಅಂದರೆ ನಶ್ವರವಾದ ಅಶಾಶ್ವತವಾದ ಜಗತ್ತು. ಈ ಜಗತ್ತಿನ ಅಶಾಶ್ವತವಾದ ಜಗತ್ತಿನ ಕಡೆಗೆ ಇದು ಶಾಶ್ವತ ಅನ್ನೋ ಥರ ಬುದ್ಧಿ ಯಾರಿಗಿರುತ್ತೆ, ಅಸತ್ತು ಕಾರ್ಯದ ಕಡೆ ಬುದ್ಧಿ ಇದು ಯಾವಾಗೂ ಇರುತ್ತೆ, ಅದರ ಕುರಿತೇ ಆಲೋಚನೆ, ಇದೇ ಸುಖ ಕೊಡುತ್ತೆ ಅಂತ ಹೇಳುವವರು ಅಸಜ್ಜನರು. ಅಸಜ್ಜನರು ಅಂದ ಎರಡು ರೀತಿ, ಅಸತ್ತು ಅಂತ ಹೇಳಿದ್ರೆ ತಪ್ಪಾದ ದುಷ್ಟ ಜನರು ಅಂತ ಒಂದರ್ಥ, ಅದಿದ್ದೇ ಇದೆ. ಇನ್ನೊಂದು ಅಸಜ್ಜನರು ಅಂದರೆ ಅಸತ್ತು ಅಂತ ಹೇಳಿದರೆ ಇಡೀ ಜಗತ್ತು ಅಂದರೆ ಕಾರ್ಯ. ಈ ಕಾರ್ಯರೂಪವಾದ ಜಗತ್ತೆಲ್ಲವೂ ಕೂಡ ಶಾಶ್ವತವಾಗಿರುತ್ತೆ ಅಂದರೆ ಪದಾರ್ಥಗಳು ಎಲ್ಲ ಸುಖ ಕೊಡುತ್ತೆ ಅದೇ ಬೇಕು ಅಂತ ಅದರ ಕಡೆ ಸದಾ ಡೈವರ್ಟ್ ಆದವರು ಅಸಜ್ಜನರು. ಅವರ ಜನ ಸಂವಾಸ ಆದರೂ ಸಾಕು, ಇಲ್ಲಿ ಅಸಜ್ಜನ ಸಂವಾಸ ಆಗಬಾರದು ಅಂತ ಆಚಾರ್ಯ ಹೇಳಿದ್ದಾರೆ. ಆದ ಕಾರಣ ದುಷ್ಟ ಸಂವಾಸ ನಾವು ಮಾಡಲ್ಲ. ಆದರೆ ಯಾರಾದರೆ ಸದಾ ನಾನಾ ಪಾತ್ರೆ ತಗೊಂಡೆ, ಪಡುಗು ತಗೊಂಡೆ, ಇದು ತಗೊಂಡೆ, ಅದು ತಗೊಂಡೆ ಅಂತ ಈ ಪದಾರ್ಥಗಳು ವ್ಯಕ್ತಿಗಳು, ನಾನವರು ಸ್ನೇಹ ಮಾಡಿದೆ, ಇವರು ಸ್ನೇಹ ಮಾಡಿದೆ, ಇವ್ರ ಜೊತೆಗೆ ಅವರು ಹಿಂಗೆ ಮೆಸೇಜ್ ಮಾಡಿದ್ರು ಅದು ಮಾಡಿ, ಈ ಒಟ್ಟಾರೆ ಕರ 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 ಪದಾರ್ಥಗಳು ವ್ಯಕ್ತಿಗಳ ಬಗ್ಗೆ ಅಟ್ರಾಕ್ಷನಿಂದ ಅಟ್ಯಾಚ್ ಆಗಿರತಕ್ಕಂಥ ಯಾವ ವ್ಯಕ್ತಿಗಳು ಇರ್ತಾರಲ್ಲ ಅವರನ್ನು ಅಸಜ್ಜನರು ಅಂತ. ದುಷ್ಟರು ಅಂತ ಅರ್ಥ ಅಲ್ಲ, ಅಸತ್ತು ಅಂದರೆ ಕಾರ್ಯ, ಈ ಪದಾರ್ಥಗಳು ಎಲ್ಲ ಅದಕ್ಕೆ ಹತ್ತಿಕೊಂಡವರು ಅಂತ. ಅವರು ನಮಗೆ ಹತ್ತಿಕೊಂಡ್ರೆ ಅವರು ನಮ್ಮನ್ನು ಸೆಳೆದು ಬಿಡ್ತಾರೆ, ಅದಕ್ಕೆ ದೂರವಾಗಿರಪ್ಪ, ನಮ್ಮ ಮನಸ್ಸನ್ನು ದೇವರ ಕಡೆಯಿಂದ ಸೆಳೆದು ಏ ಸಾಕು ದೇವ್ರಿಗೆ ಇವರೆಲ್ಲ, ಇದು ಬೆಳಿಗ್ಗೆದ್ದು ಒಂದು ತಾಸು ಮಾಡಬೇಕಷ್ಟೆ, 24 ಗಂಟೆ ಕೂತ್ರೆ ಲೈಫಲ್ಲಿ ಟೇಸ್ಟೇ ಹೊರಟೋಗುತ್ತೆ, ಅದಕ್ಕೆ ಬನ್ನಿರಿ ಸ್ವಲ್ಪ ರಿಲೀಫ್ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ಆ ಗೋವಿಂದ ದೇವರ ಮರೆತೇ ಹೋಗ್ಬಿಡ್ತಾರೆ. ಅದಲ್ಲದೆ ಸದಾ ದೇವರ ಚಿಂತನೆ ಮಾಡತಕ್ಕಂಥವ್ರ ಜೊತೆಗೆ ನಾವು ಹೋದರೆ ಅವರು ನಮ್ಮನ್ನು ಸೆಳೆದು ಬಿಡ್ತಾರೆ, ದೇವರ ಕಡೆಗೆ ಸೆಳೆದು ಬಿಡ್ತಾರೆ. ಅದಕ್ಕೆ ಸಜ್ಜನ ಸಂವಾಸ ಎಷ್ಟಾದರೂ ಅಡ್ಡಿ ಇಲ್ಲ. ಲೋಕದ ಕಡೆಗೆ ಸೆಳೆಯುವವರ ಸಜ್ಜನ ಸಹವಾಸ ಬೇಡ ಅಂತ ಸ್ಪಷ್ಟ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಆಳವಾಗಿ ನೋಡುತ್ತಾ ಬಂದರೆ ನಾವು ಜನರನ್ನು ಬಿಡೋದು ಮಾತ್ರ ಅಲ್ಲ, ಅವರ ಕುರಿತಾದ ಅವರ ಮಾತುಗಳನ್ನು ಬಿಡಬೇಕು. ಅದಲ್ಲಿ ಹೇಳುತ್ತಾರೆ, ಇಲ್ಲಿ ಒಬ್ಬ ಸಾಧಕನಾದವ, ಒಬ್ಬನೇ ಇದು ಸಾಧನೆ ಮಾಡಲು ಸರಿ, ಅನೇಕ ಜನರ ಮಧ್ಯೆ ಇರಲೇಬೇಕಾದ ಸ್ಥಿತಿ ಬಂದಾಗ ಯಾರ ಜೊತೆಗೆ ಮಾತಾಡದೆ ಒಬ್ಬನೇ ಇರೋದು ಸರಿ, ಆದರೆ ಎಲ್ಲರ ಜೊತೆಗೆ ವ್ಯವಹಾರ ಮಾಡಬೇಕಾದ ಸ್ಥಿತಿ ಬಂದಾಗ ಯಾರಾದರೂ ಒಬ್ಬರು ದೃಷ್ಟಾಂತ ಕೊಡ್ರಿ, ವ್ಯಾಸರಾಜರು ತಗೊಳ್ಳಿ, ಸಿಂಹಾಸನದಲ್ಲಿ ಕೂತಿದ್ರು, ಲಕ್ಷಾಂತರ ಜನಕ್ಕೆ ವಿದ್ಯಾರ್ಥಿಗಳಿಗೆ ಊಟ ಹಾಕಿದರು, ಪಾಠಗಳು ಹೇಳಿಕೊಟ್ರು, ಅವರಿಗೆ ಸದಾ ವ್ಯಕ್ತಿಗಳ ಸಂಪರ್ಕವೇ, ಒಬ್ಬರೇ ಕೂಡುವುದು ಧ್ಯಾನದಲ್ಲಿ ಮಾತ್ರ, ಮಿಕ್ಕ ಸಮಯವೆಲ್ಲ ಎಲ್ಲ ಜನಸಂಪರ್ಕವೇ. ಹಾ, ಅವರು ಅದರೊಳಗೆ ಏಕಾಂತ ಹುಡುಕ್ತಾ ಇದ್ರು. ಏಕ ಅಂತ ಹೇಗೆ? ಅದವರಿಗೆ ಹಿಂದಿನ ಜನ್ಮದಿಂದಲೇ ಅಭ್ಯಾಸ. ಹೇಳ್ತಾರೆ, ಶಯಾನಃ ಪರ್ಯಟನ್ ಅಶ್ನನ್ ಪ್ರಭಿವನ್ ಬ್ರುವನ್ ಮಾತಾಡ್ತಾ ಇದ್ರು, ನಾನು ಸಂದದ ಏತಾನೆ ಗೋವಿಂದ ಪರಿರಂಭಿತ. ಊಟ ಮಾಡ್ತಾ ಇದ್ರು, ಅಲ್ಲಿ ದೇವರ ಚಿಂತನೆ, ಮಾತಾಡತಾ ಇದ್ರು ಮೇನ್ ಸಬ್ಜೆಕ್ಟ್ ಇಲ್ಲೇ, ಆ ಮಾತಾಡ್ತಾ ಇರೋ ಕಾಲಕ್ಕೆ ದೇವ್ರ ಚಿಂತನೆ. ಅದು ಹೇಗ್ರಿ ಅಂದರೆ, ಹೇಳ್ತಾರೆ ಎದುರಿಗಿದ್ದವರಿಗೆ ಅದು ಉತ್ತರ ಕೊಡ್ತಾ ಇರಬೇಕು ಅದೇ ಕ್ಷಣದಲ್ಲಿ, ಇದು ವ್ಯರ್ಥ ಆಗಬಾರ್ದು, ದೇವರ ಸೇವೆ ಆಗಬೇಕು ಅಂಥೇಳಿ ಆ ಕೇಳಿದ ಶಬ್ದಗಳೆಲ್ಲ, ಯಾವ ವಸ್ತುವಿನ ಕುರಿತು ಮಾತಾಡಿದ ಶಬ್ದಗಳೆಲ್ಲ, ಆ ವಸ್ತುವಿನ ಆಕಾರದ ಭಗವಂತನ ನಾಮಗಳು, ಆ ಭಗವಂತನಿಗೆ ಪೂಜಾ ಆಗ್ತಾ ಇದೆ ಅಂತ ತಿಳಿದು, ಸ್ವಾಮಿ ಈ ವ್ಯವಹಾರವೆಲ್ಲ ನಿನ್ನ ಪೂಜಾ ಹರಿಯೇ, ಈ ಕೇಳಿದ ಶಬ್ದಗಳೆಲ್ಲ ನಿನ್ನ ನಾಮಗಳಾಗಲಿ, ಪ್ರತಿಯೊಂದು ಶಬ್ದವು ನಿನ್ನ ನಾಮ ತಾನೇ, ವ್ಯವಹಾರದಲ್ಲಿ ಬಂದ ಶಬ್ದಗಳೆಲ್ಲ ನನ್ನ ಕಿವಿಗೆ ಬೀಳತಾ ಇದೆ, ನಿನ್ನ ನಾಮ ಹರಿಯೇ ಅಂತ ಒಂದು ಕಡೆ ವ್ಯವಹಾರ ಮಾಡತಾನೇ, ಒಂದು ಕಡೆ ಅನುಸಂಧಾನ ಮಾಡಬೇಕು, ಇದಕ್ಕೆ ಎಕ್ಸ್ಪರ್ಟೈಸ್ ಬೇಕು, ಎಕ್ಸ್ಪರ್ಟೈಸೇಷನ್ ನಮ್ಮಲ್ಲಿರಬೇಕು, ಎಕ್ಸ್ಪರ್ಟೈಸ್ ಆಗಬೇಕು ನಾವು. ಹೌದು ತಾನೆ, ಎಕ್ಸ್ಪರ್ಟ್ ನಾವು ಎಕ್ಸ್ಪರ್ಟ್ಸ್ ಆಗಬೇಕು. ವಿಶೇಷವಾಗಿರತಕ್ಕಂಥ ಅಭ್ಯಾಸ ಆಗಬೇಕು. ಒಂದು ಕಡೆ ಮಾತು ಆಡ್ತಾ ಇರಬೇಕು, ಒಂದು ಕಡೆ ಸ್ವಾಮಿ ನೆನಗರ್ಪಿತ 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 ಅಂತ. ಕ್ಷಣ ಕ್ಷಣಕ್ಕೂ ಬಂದರೆ ಬಹಳ ವಿಶೇಷ, ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ಬಂದರೆ ಇನ್ನೂ ವಿಶೇಷ, ಒಮ್ಮೆ ಆದರೂ ಬಂದರೆ ವಿಶೇಷ. ಎಲ್ಲ ಸ್ವಾಮಿ ನೆನಗರ್ಪಿತನೋ, ಹಾಂ ಇಲ್ಲ ಆ ಪದಾರ್ಥ ನೆನಪಾಯಿತು, ಅವ್ರ ಸಂಪರ್ಕ ಇದ್ದಾಗ ಆ ಪದಾರ್ಥಗಳು ನೆನಪಾಗುತ್ತಾ ಅದರ ಕುರಿತು ಮಾತಾಡಬೇಕಾದರೆ ಅವೆಲ್ಲ ಬರುತ್ತಾ. ಆದರೆ ಆಯಾ ಪದಾರ್ಥಗಳು ನೆನಪಾದಾಗ ಆಯಾ ಪದಾರ್ಥ ನಮ್ಮ ಮನಸ್ಸಿಗೆ ಬಂದರೆ ಮನಸ್ಸು ಅದರ ಮೇಲೆ ಹೋಗಬೇಕಾ? ಅಲ್ಲಿ ದೇವರಿದ್ದೇ ಇರ್ತಾರ, ಅವನಿಲ್ಲದ ಜಾಗವೆಲ್ಲಿ, ಅವನಿಲ್ಲದ ಸ್ಥಳವೆಲ್ಲಿ? ಶಬ್ದಗಳಲ್ಲೂ ಅವನೇ, ಪದಾರ್ಥಗಳಲ್ಲೂ ಅವನೇ, ವ್ಯಕ್ತಿಗಳಲ್ಲೂ ಅವನೇ. ಅಲ್ಲಲ್ಲೆಲ್ಲ ನಮ್ಮ ಮನಸ್ಸು ಹೋದಾಗ ದೇವರತ್ರೇ ಹೋಯಿತು. ಅದಕ್ಕೆ ಆಗ ಕ್ಷಣದಲ್ಲಿ ನೆನಪಿಲ್ಲದಿದ್ದರೂ ಅಂತಾರೆ, ಸ್ವಾಮಿ ಅಲ್ಲಲ್ಲಿ ಆ ಆಕಾರದಲ್ಲಿ ನೀನಿದ್ದೀಯಾ, ಆ ಶಬ್ದಗಳಲ್ಲಿ ನೀನಿದ್ದೀಯಾ, ಅವೆಲ್ಲ ಕೇಳಿದ್ದು ನೋಡಿದ್ದು ಮಾಡಿದ್ದು ಎಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಹೇಳ್ತಾ ಬಂದರೆ ಆ ಒಂದು ಅಭ್ಯಾಸ ನಮ್ಮನ್ನು ಕೊನೆ ಕೊನೆಗೆ ಏನು ಮಾಡುತ್ತೆ ಅಂದರೆ ಎಲ್ಲರ ಮಧ್ಯೆ ಇರ್ತೇವೆ, ನಮ್ಮ ತಲೆ ಡೈವರ್ಟ್ ಆಗ್ತಾ ಇರುತ್ತೆ. ಒಂದು ಕಡೆ ಮಾತಾಡ್ತಾ ಇರ್ತಾರೆ, ಅದು ಕೇಳ್ತಾನೇ ಇರ್ತೀವಿ, ಸಬ್ಜೆಕ್ಟ್ ಅರ್ಥ ಆಗ್ತಾನೇ ಇರುತ್ತೆ, ಇನ್ನೊಂದು ಕಡೆ ದೇವರ ಕುರಿತಾಗಿ ಥಟ್ಟನೆ ಹೊಳೀತಾ ಇರುತ್ತೆ, ಥಟ್ಟನೆ ಹೊಳೀತಾ ಇರುತ್ತೆ, ಆನಂದ ಆಗ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಚೆಯವರಿಗೆ ಸಂಶಯ ಬರುತ್ತೆ ಒಂದೊಂದು ಸಲ, ಯಾಕೆ ಯಾಕೆ ಅಳ್ತಾ ಇದ್ದೀರಿ ನಾವೇನು, ಇಲ್ಲ ಇಲ್ಲ ಏನೋ ಕಣ್ಣಲ್ಲಿ ನೀರು ಬಿತ್ತು, ಅದು ಏನು ಬಿತ್ತು, ಇನ್ನೊಂದು ಬಿತ್ತು, ಏನು ಹೇಳಿ ಅಡ್ಜಸ್ಟ್ ಮಾಡ್ಬೋದಲ್ಲಿ, ಹೌದಾ? ಆ ಥರ ಆಗ್ತಾ ಇರುತ್ತೆ, ಎದುರಿಯವರು ಮಾತಾಡ್ತಾ ಇರ್ತಾರೆ, ಎಲ್ಲ ಇರುತ್ತೆ, ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲ ಇರುತ್ತೆ, ಥಟ್ಟನೆ ದೇವರ ನೆನಪಾಗ್ತಾ ಇರುತ್ತೆ, ಸ್ವಾಮಿ 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 ಅಂತ. ಇದು ಅಭ್ಯಾಸ ನಮಗೆ ಬಂತ ಗೆದ್ದು ಅಂದರೆ ಏನು? ಹಾಂ ಅಂದರೆ ಬಳೆ ನೋಡಿ, ಇಲ್ಲಿ ಹುಡುಗಿಯಿಂದ ಶಿಕ್ಷಿತ ಅಂದರೆ ಈ ಬಳೆ ಮಿಕ್ಕ ಬಳೆಗಳ ಸಂಪರ್ಕ ಬಿಟ್ಟಾಗ ಅದಕ್ಕೆ ಶಬ್ದ ಕಮ್ಮಿ ಆಯಿತು. ಒಂದೇ ಬಳೆ ಇದ್ದರೂ ಇನ್ನೊಂದು ಬಳೆಯಿಂದ ಸಂಪರ್ಕದಿಂದಾಗ ಶಬ್ದ ಬಂತು. ಒಂದೇ ತಾನಿದ್ದರೆ ಶಬ್ದವಿಲ್ಲ ಅಂದರೆ ಅರ್ಥ ಏನು ಅಂದರೆ ನಮ್ಮ ಮನಸ್ಸು ಒಂದೇ ದೇವರ ಕಡೆ ಮಾತ್ರ ಗಮನ ಕೊಟ್ಟಾಗ ಮಿಕ್ಕೆಲ್ಲ ವ್ಯವಹಾರ ನಡೀತಾ ಇದ್ದರೂ ಏನೂ ಆಗಲ್ಲ. ಈ ದೇವರನ್ನು ಬಿಟ್ಟು ಮನಸ್ಸು ಇನ್ ದೇವರನ್ನು ಬಿಟ್ಟು ಬೇರೊಂದು ಕಡೆಗೆ ಹೋದಾಗ ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಅದು ಒಂದೇ ಪದಾರ್ಥ ಆಗಿದ್ರು ಡಿಸ್ಟರ್ಬ್ ಆಗುತ್ತೆ ಮನಸ್ಸು. ಅದು ಬಿಟ್ಟು ಮನಸ್ಸು ಒಂದು ಕಡೆ ಬಿಟ್ಟು ಇನ್ನ 10 ಕಡೆ ಹೊರಟತಾ ಭೀಕರವಾಗಿ ಮನಸ್ಸಲ್ಲಿ ಗೊಂದಲ ಉಂಟಾಗುತ್ತೆ. ಇಲ್ಲಿ ಬಳೆ ಅನೇಕ ಬಳೆಗಳ ಸಂಪರ್ಕದಿಂದ ಶಬ್ದ ಆಯ್ತಲ್ಲ ಅಂದರೆ ಇದು ಹೊರಗಿನ ಶಬ್ದ ಮಾತ್ರ ಅಲ್ಲ ಲೆಕ್ಕ, ಈ ಮನಸ್ಸಿನಲ್ಲಾಗುವ ಶಬ್ದ ಗೊಂದಲ ಗಲಿಬಿಲಿ ಎಲ್ಲ ಇರುತ್ತಲ್ಲ, ಏನದು ಅಂದರೆ ಅನೇಕ ವ್ಯಕ್ತಿಗಳು ಪದಾರ್ಥಗಳ ಬಗ್ಗೆ ಆಲೋಚನೆಗಳ ಸಂಪರ್ಕ ಮನಸ್ಸಿಗೆ ಆಗೋದು ಮೇನ್ ಸಬ್ಜೆಕ್ಟ್ ಟಚ್ಚಲ್ಲಿ ಬರ್ತಾ ಇದೆ. ಬರೇ ಪದಾರ್ಥಗಳು ವ್ಯಕ್ತಿಗಳ ಸಂಪರ್ಕ ದೇಹಕ್ಕಾದರೆ ನಮಗೇನು ಮೈಂಡ್ ಡಿಸ್ಟರ್ಬ್ ಆಗಲ್ಲ, ಮನಸ್ಸು ಪದಾರ್ಥಗಳು ವ್ಯಕ್ತಿಗಳ ಸಂಪರ್ಕ ಜಾಸ್ತಿ ಮನಸ್ಸಿಗಾದರೆ ಅವಾಗ ಮನಸ್ಸಿನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಹಾಗಾದರೆ ಈ ವ್ಯಕ್ತಿಗಳು ಪದಾರ್ಥಗಳು ಸುತ್ತಿದ್ದಾರಲ್ಲ ಅದರ ಕಡೆಗೆ ಮನಸ್ಸಿನ ಕಾಂಟ್ಯಾಕ್ಟ್ ಹೋಗದಂತೆ ಮಾಡೋದೇ ಬಳೆಗಳನ್ನು ತೆಗೆಯೋದು ಅಂತ ಅರ್ಥ ಅಷ್ಟೇ ಹೊರತು ವ್ಯಕ್ತಿಗಳನ್ನು ಪದಾರ್ಥಗಳನ್ನು ಕಿತ್ತೊಗೆಯೋದು ಅಂತ ಅರ್ಥ ಅಲ್ಲ. ಅವರೆಲ್ಲ ಇರಲಿ ಇದ್ರೂ ಮನಸ್ಸು ಇನ್ನೊಂದು ಅವರ ಸಂಪರ್ಕ ಬಂದಾಗ ಮನಸ್ಸು ಅವರ ಕಡೆ ಹೋಗದಿದ್ದರೆ ಅವ್ರು ಸರಿ ಮಾತಾಡು ಮೊದಲಾದ ವ್ಯವಹಾರ ಹೇಗೆ ನಡೆಯುತ್ತೆ? ಅದಕ್ಕೆ ಹೇಳ್ತಾ ಇದ್ದಾರೆ ಮನಸ್ಸು ದೇವರ ಕಾಂಟ್ಯಾಕ್ಟ್ ಮೂಲಕ ದೇವರ ಮೂಲಕ ಎಲ್ಲರ ಜೊತೆಗೆ ಬಂತ ಅಂಟಿರಲ್ಲ, ಮನಸ್ಸಿನಲ್ಲಿ ಗಲಿಬಿಲಿ ಗೊಂದಲ ಇರಲ್ಲ. ದೇವರನ್ನು ಬಿಟ್ಟು ವ್ಯಕ್ತಿಗಳು ಪದಾರ್ಥದ ಕಡೆಗೆ ಬಂತ, ದೇವರನ್ನು ಮರೆತು ಬಂತ, ಈ ಮನಸ್ಸಿನಲ್ಲಿ ಗೊಂದಲ ಶುರುವಾಗುತ್ತೆ. ಅದು 10 ಜನ ಇರಬಹುದು, ಒಬ್ಬರಿರಬಹುದು, ಮನಸ್ಸಿನಲ್ಲಿ ಗೊಂದಲ ಹುಟ್ಟಾಕಲಿಕ್ಕೆ. ಒಂದು ವೇಳೆ ಆ ಮನಸ್ಸು ನೋಡಿ, ಕರೆಕ್ಟಾಗಿ ನೋಡಿಕೊಳ್ಳಿ, ಮನಸ್ಸು ದೇವರ ಮೂಲಕ ಕಾಂಟ್ಯಾಕ್ಟ್ ಅಂದರೆ ಏನು ಅಂತ ಮತ್ತು ಹೌದು ತಾನೆ? ಆ ವ್ಯಕ್ತಿಗಳ ಜೊತೆಗೆ ಮಾತಾಡುವಾಗ ಅಲ್ಲಿ ಭಗವಂತ ಇದ್ದಾನೆ, ಮಾತಾಡಿದ್ದೆಲ್ಲ ಭಗವಂತನ ಪೂಜಾ, ಕೇಳಿದ್ದೆಲ್ಲ ಭಗವಂತನ ಪೂಜಾ, ಹಾಗೆ ತಿಂದದ್ದೆಲ್ಲ ಭಗವಂತನ. ಈ ಥರ ಆ ಭಗವಂತನ ಅಂಟಿನ ಮೂಲಕ ಎಷ್ಟು ಜನದ ಸಂಪರ್ಕ ಬಂದರೂ ದೇವರ ಅಂಟು ಕಾನ್ಸ್ಟ್ಯಾಂಟ್ ಆಗಿರೋದರಿಂದ ಇದು ಯಾವುದೂ ನಮ್ಮ ಮನಸ್ಸಿನಲ್ಲಿ ಈ ಕಲ್ಲೋಲ ಉಂಟು ಮಾಡಲ್ಲ. ಅದು ಒಬ್ಬರಿದ್ರು 100 ಜನ ಇದ್ರು, ಒಂದು ವೇಳೆ ನಾವು ಅವರ ಮಾತುಗಳು, ಅವರ ಏನು ಆ ಶಬ್ದಗಳಾಗಲಿ, ಮಾತಾಡಿದ್ದಾಗ ಕೇಳಿದ್ದಾಗಲಿ, ನಾವು ಮಾತಾಡೋದಾಗಲಿ, ಇವೆಲ್ಲ ಮಾಡುವಾಗ ಅಥವಾ ಸಕಲೇಂದ್ರಿಯಗಳ ವ್ಯಾಪಾರ ನಡೆಯುವಾಗ ಅಲ್ಲಿ ಆ ವ್ಯಾಪಾರಗಳೆಲ್ಲ ದೇವರ ಪೂಜಾ ಎಂಬ ಆಲೋಚನೆ ಬಿಟ್ಟು ದೇವರನ್ನೇ ಮರೆತು ನಾವು ಪದಾರ್ಥಗಳ ಕಡೆ, ವ್ಯಕ್ತಿಗಳ ಕಡೆ ಮನಸ್ಸನ್ನು ಕಳಿಸಿದವ ಅಥವಾ ಮನಸ್ಸು ಹೋಯಿತಾ, ಖಚಿತವಾಗಿ ಆ ವ್ಯಕ್ತಿಗಳು ಪದಾರ್ಥಗಳ ಪ್ರಭಾವ ಮನಸ್ಸಿನ ಮೇಲೆ ಬಿದ್ದು ಗೊಂದಲ ಶುರುವಾಗುತ್ತೆ. ಸೋ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಎಷ್ಟೇ ಜನ ಇದ್ದರೂ ಏನೇ ಇದ್ದರೂ ಮನಸ್ಸನ್ನು ಇಲ್ಲಿ ಕಟ್ ಮಾಡಿ ದೇವರ ಕಡೆಗೆ ಡೈವರ್ಟ್ ಮಾಡಿದವ ಒಂದೇ ಬಳೆ ಇದ್ದಂತೆ. ಇದು ಒಳಗಿನ ಆಂತರ್ಯ. ಇಲ್ಲದಿದ್ರೆ ನಾವೇನು ಮಾಡ್ತೀವಿ, ಒಬ್ಬರೇ ಮೂಲೆ ಕೂತಿರ್ಬೇಕು ಅಂತ ಕೂತಿರ್ತೀವಿ. ನಾವು ಶರೀರ ಒಂದು ಕಡೆ ಮೂಲೆ ಕೂತಿದ್ರೂ ಮನಸ್ಸು ಸಂಪರ್ಕ ಆಗ್ತಾ ಇರುತ್ತಲ್ಲ. ನಾವೊಬ್ಬರೇ ಕೂತಿದ್ರೆ ಏನಂತ ಅರ್ಥ, ನಮ್ಮ ಮನಸ್ಸು 10 ಕಡೆಗೆ ಹೋಗಿ ಬರ್ತಾ ಇರುತ್ತೆ. ಅದನ್ನು ನಿಲ್ಲಿಸಿದ್ರೆ ನಾವು 10 ಜನ ಸಂಪರ್ಕ ಇದ್ದರೂ ಒಬ್ಬರೇ ಇದ್ದಂತಾಗುತ್ತೆ ಎಂಬುದನ್ನು ಈ ವಿಶೇಷವಾಗಿ ಏಕಏವ ಚರೇತ್ ತಸ್ಮಾತ್, ಏಕಏವ ಅಂದರೆ ಒಬ್ಬನೇ ಅಂದರ್ಥ ಏನು ಅಂದರೆ, ಆ ಸ್ವಾಮಿಯನ್ನು ಅಂಟಿಕೊಂಡೇ ಇರೋದು ಮನಸ್ಸಿನಿಂದ, ಒಬ್ಬನೇ ಇರೋದು. ಇದ್ದರೆ ಅವಾಗ ವಿಶೇಷವಾಗಿ ವಾರತ ಕಲಹ ಏನೂ ಆಗಲ್ಲ, ದೇವರ ಕಡೆ ಮನಸ್ಸಿರುತ್ತಾದ್ದರಿಂದ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಮಿಕ್ಕದ್ದನ್ನು ನಾಳೆ ನೋಡೋಣ. ಈ ಸಂದರ್ಭದಲ್ಲಿ ಏನಪ್ಪ ತಾಯಿಯಂದರು ಹುಡುಗಿಯರಿಗೆ ಪಾಪ ಕೇಳ್ಕೊಡಲ್ಲ ಅಂತ ಹೇಳಿದೆ, ಸತ್ಯವಾದ ವಿಚಾರವೇ ಹೇಳಿದ್ದೆ, ಅದಕ್ಕೆ ಪಾಪ ಮನಸ್ಸು ನೋವಾಗಿರುವುದಂಥ ತಾಯಿಯಂದರಿಗೆ. ಆದರೆ ನನ್ನ ಅಭಿಪ್ರಾಯ ಇಷ್ಟೇ, ಅವರ ನೋವು ಮಾಡೋದು ನನ್ನ ಅಭಿಪ್ರಾಯವಲ್ಲ. ಎಲ್ಲ ತಾಯಿಯಂದರು ಪಾಪ ಮಕ್ಕಳು ಎಲ್ಲರೂ ನಮ್ಮವರೇ, ನಮ್ಮ ಅಕ್ಕ ತಂಗಿಯರೇ ಎಲ್ಲರೂ ಒಳ್ಳೆಯವರು, ಅದಕ್ಕೆ ಯಾವ ತೊಂದರೆ ಇಲ್ಲ. ಇನ್ನಾದರೂ ಸರಿ, ಮಕ್ಕಳಿಗೆ, ಮನೆಯಲ್ಲಿರುವ ಮಕ್ಕಳಿಗೆ, ಅದರಲ್ಲಿ ಒಂದು ಕೈಗೆ ವಾಚಿ ಹಾಕ್ತಾರೆ, ಇನ್ನೊಂದು ಕೈಗೆ ಬಂಗಾರದ ಬಳೆ ಹಾಕ್ತಾರೆ. ಹೌದು ತಾನೆ, ಸಾಮಾನ್ಯವಾಗಿ ನಮ್ಮ ಹಳೆಯ ಕಾಲದ ಅಂದರೆ ಆ ಭಗವಂತನ ಚಿಂತನೆ ಮಾಡತಕ್ಕಂಥ ಸಂಪ್ರದಾಯ ಇರತಕ್ಕಂಥ ಈ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಗಾಜಿನ ಬಳೆ, ತೆಳ್ಳಗಿರುವ ಗಾಜಿನ ಬಳೆಯನ್ನು ಬಿಟ್ಟು ಬಂಗಾರದ ಬಳೆ ಮಾತ್ರ ಹಾಕೋದು ಯಾವಾಗ ಅಂತ ಗೊತ್ತಲ್ಲ ನಿಮಗೆ? ಯಾವಾಗ ಹೇಳಿ? ಗಂಡನನ್ನು ಕಳಕೊಂಡಿದ್ದವರು, ಮನೆಯಲ್ಲಿದ್ದವರು ಹಾಕ್ತಾ ಇದ್ರು. ಏನಂತ, ನಮಗೆ ಇನ್ನು ಇಲ್ಲಪ್ಪ ಗಾಜಿನ ಬಳೆ ಹಾಕುವಂಥ ಇಲ್ಲ, ಆದ ಕಾರಣ ಬಂಗಾರದ ಬಳೆ ಮಾತ್ರ ಹಾಕ್ತಾ ಇದ್ರು. ಅದರಲ್ಲಿ ಚೂರು ಸ್ವಲ್ಪ ನೋಡಲಿಕ್ಕೆ ಈಚೆ ಒಂದು ವಾಚಿ, ಅದಕ್ಕೊಂದು ಇದು ಹಾಕ್ಕೊಂಡು ತಿರುಗಾಡ್ತಾ ಇದ್ರು. ಆ ದೌರ್ಭಾಗ್ಯ ನಿಮಗೆ ಯಾಕೆ? ಚೆನ್ನಾಗಿ ಸ್ವಾಮಿ ಒಳ್ಳೆ ಮಾಂಗಲ್ಯ ಇದನ್ನು ಕೊಟ್ಟು, ದೌರ್ಭಾಗ್ಯ ಅಂದರೆ ಹಾಗಲ್ಲ, ಪಾಪ ಅವರು ಏನೋ ಅವರ ಹಿಂದಿನ ಕರ್ಮದಿಂದ ಕಳ್ಕೊಂಡಿದ್ದಾರೆ, ಪಾಪ ಅವ್ರು ಪಾಡಿಗವರಿದ್ದಾರೆ, ಅವರು ಏನೋ ಹಾಕ್ಕೊಂಡಿದ್ದಾರೆ, ಅದನ್ನು ದೌರ್ಭಾಗ್ಯ ಅಂದಿಲ್ಲ. ನೀವು ಯಾರಿಗಾದರೆ ಮಾಂಗಲ್ಯಕರವಾದ, ಲಕ್ಷ್ಮೀ ಪ್ರಸಾದವಾದ ಗಾಜಿನ ಬಳೆ ಹಾಕ್ಕೊಳ್ಳುವ ಭಾಗ್ಯ ಇದ್ದಾಗ ಅದನ್ನು ಬಿಟ್ಟು ಬರೀ ಬಂಗಾರದ ಬಳೆ ಒಂದು ವಾಚಿ ಹಾಕ್ಕೊಂಡಿರೋದು ದೌರ್ಭಾಗ್ಯ ಅಲ್ಲವೇ? ನಾನು ಅವರದ್ದು ಹೇಳಿಲ್ಲ. ಯಾರು ಆ ಕಳ್ಕೊಂಡಿದ್ದಾರೆ ಅವರು ಬಂಗಾರದ ಬಳೆ ಹಾಕ್ಕೊಂಡಿರೋ ದೌರ್ಭಾಗ್ಯ ಅಂತ ಹೇಳಿಲ್ಲ, ನಿಮ್ಮದು ಹೇಳ್ತಾ ಇದ್ದೇನೆ. ಯಾರಾದ್ರೂ ಒಂದು ಗಾಜಿನ ಬಳೆ ಹಾಕ್ಕೋಬೋದ? ಒಂದಾದರೂ ಎರಡು ಕೈಗೆ ಹಾಕ್ಕೊಡ್ರಿ. ಏನು ಆ ಹಾಕ್ಕೊಂಡಂಥ ವಾಚಿಗೆ ಸ್ಕ್ರ್ಯಾಚ್ ಬೀಳುತ್ತೆ ಅಂಥೇಳಿ, ಆ ವಾಚಿ ಎಲ್ಲಿ ಹಾಳಾಗುತ್ತೋ ಅಂಥೇಳಿ ಅದಕ್ಕೆ ಸ್ಕ್ರ್ಯಾಚ್ ಬೀಳದೇ ಇರುವಂತೆ ಬಳೆ ತೆಗೆದು ಬಿಡ್ತಾನೆ. ಬಳೆ ತೆಗೆದು ಬಿಟ್ಟರೆ ಬದುಕಿಗೆ ಸ್ಕ್ರಾಚ್ ಬೀಳುತ್ತೆ ಅಂತ ಗೊತ್ತಾಗಿಲ್ಲ, ವಾಚಿ ಬದುಕುತ್ತೆ. ಹೌದ್ ತಾನೆ, ಆ ವಾಚಿ ಪಕ್ಕಕ್ಕೆ ಇಟ್ಕೊಳ್ಳಿ, ಆ ವಾಚ್ ಸೆಲ್ಫೋನಲ್ಲೇ ಇವಾಗಿದೆ, ವಾಚ್ ಕಟ್ಟೋರೇ ಇಲ್ಲಿ ಇವಾಗ. ಆದ್ದರಿಂದ ಆ ಸೌಂದರ್ಯಕ್ಕಾಗಿ ಆ ವಾಚಿ ಕಟ್ಟಿಕೊಂಡು ಅದು ಸ್ಕ್ರಾಚ್ ಬೀಳದೆ ಬಳಿ ತೆಗೆಯೋದಕ್ಕಿಂತ ಆ ವಾಚ್ ಕಿತ್ತೊಗೆದು ವಿಶೇಷವಾಗಿ ಬಳೆ ಹಾಕ್ಕೊಳ್ರಿ, ಆ ಬಳೆ ಲಕ್ಷ್ಮೀ ದೇವಿಗಿಟ್ಟು ಹಾಕ್ಕೊಳ್ರಿ, ನೋಡಲಿಕ್ಕೂ ಚಂದ, ವಿಶೇಷವಾಗಿ ಸನ್ನಿಧಾನವೂ ಜಾಸ್ತಿ ಆಗುತ್ತೆ, ರಕ್ಷೆ ಬರುತ್ತೆ. ಅದರಿಂದ ಎಲ್ಲ ಹೆಣ್ಮಕ್ಕಳು ಒಂದು ಕಡೆ ಹೋದಾಗ, ನಮ್ಮ ಸ್ವಾಮಿಗಳ ಜೊತೆ ಹೋದಾಗ ಒಂದಿಬ್ಬರು ಹೆಣ್ಮಕ್ಕಳು ಹಾಗೆ ಇದ್ದರು, ಅವರ ತಂದೆ ತಾಯಿದ್ರಿಗೆ ಈ ವಿಷಯ ಹೇಳಿದ್ದೆ, ಏ ಯಾಕೆ ಹಾಕ್ಬೇಕು ಅಂದ್ ನೋಡಪ್ಪ. ಆದ್ಮೇಲೆ ಅವರು ಯಾರೋ ಇದ್ರು ಮನೆಯಲ್ಲಿ, ಪಾಪ ಬಂಗಾರ ಬಳೆ ಹಾಕೋರು ಮಾತ್ರನೇ ಇದ್ದವರಲ್ಲಿ, ಅವ್ರು ನೋಡಿಸಿದ್ರೆ ಅವರಂದ್ರು ನಮ್ದವ್ರ ಭಾಗ್ಯನ ಕಳ್ಕೊಂಡಿವಿ, ಇದ್ಕೊಂಡಿವಿ, ಇವರಿಗೆ ಸೌಭಾಗ್ಯ ಇದ್ರು ಕೂಡ ಹಾಕ್ಕೊಂಬಲ್ಲ, ಇವ್ರದ್ದವ್ರ ಭಾಗ್ಯ ನೋಡ್ರಿ ಅಂತಹದ್ದು ಅಂತ ಅವ್ರು ಬೈದ್ರು. ಅವಾಗ ಅವ್ರ ಬುದ್ಧಿ ಬಂದು ಅವಾಗಿಂದ ಇಷ್ಟವರೆಗೂ ಮತ್ತೂ ಬಳೆ ಹಾಕೋದು ಬಿಡಲಿಲ್ಲ. ಹೌದಲ್ವೇ, ನಾ ಆ ಜ್ಞಾನ ಬರಲಿ ಅಂತ ಹೇಳಿದ್ದಷ್ಟೇ ಹೊರತು ವೈಯಕ್ತಿಕವಾಗಿ ನಿಂದಾಗಲಿ ದ್ವೇಷ ಆಗಲಿ ನನಗೆ ಯಾರ ಮೇಲೂ ಇಲ್ಲ. ಆದ್ದರಿಂದ ಆ ತಾಯಿಯಂದರು ವಿಶೇಷವಾಗಿ ಮಕ್ಕಳಿಗೆ ಹೇಳಿ, ಹೇಳಬೇಕಾದರೆ ಆ ತಾಯಿಯಂದರು ಮೊದಲು ಹಾಕ್ಕೋಬೇಕು, ಅಂದರೆ ಮಕ್ಕಳಿಗೆ ಹಾಕಬೇಕು ವಿಶೇಷವಾಗಿ, ಎಲ್ಲರೂ ಪರಿಣಾಮ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಈ ಕರೋನಾ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವೋ, ಇದು ಒಂದು ಕರೋನಾ. ಏನು ವಿಶೇಷವಾದ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಅದ್ಯಾವುದೋ ಕಾನ್ವೆಂಟದ ಅವರ ಒಂದು ಪದ್ಧತಿಯನ್ನು ತಂದುಕೊಂಡು ಮನೆಯಲ್ಲಿ ಒಂದು ಹಣೆಗೆ ಸ್ಪಷ್ಟ ಕಾಣಿಸುವಂಥ ರೀತಿಯಲ್ಲಿ ಒಂದು ಕುಂಕುಮ ಇಡಬಾರದೆ, ಅಥವಾ ಒಂದು ಚುಕ್ಕಿ ಇಡಬಾರದೆ, ಚುಕ್ಕಿ ಅಂದರೆ ತಿಲಕ ಇಡಬಾರದೆ, ಆ ಟಿಕ್ಕಿ ಇಡಬೇಡಿ, ಅಷ್ಟೇನು ಟಿಕ್ಕಿ ಅಂತ ಏನೋ ಇಡ್ತೀರಲ್ಲ, ಏನಾದವ್ರ ಭಾಗ್ಯ ಯಾವುದೋ ಇಟ್ಕೋಬೇಕು. ಯಾಕೆ ಇವೆಲ್ಲ ಇಡಬೇಕು? ಆ ಹಣೆಯಲ್ಲಿ ವಿಶೇಷವಾದ ಚಕ್ರ, ಅಲ್ಲಿ ಕಮಲ, ಅಲ್ಲಿ ಭಗವಂತ ಇರ್ತಾನೆ, ವಿಶೇಷವಾದ ಮೂರ್ತಿ ಇರ್ತಾನೆ, ಲಕ್ಷ್ಮೀದೇವಿ ಇರ್ತಾಳೆ, ಅವನಿಗೆ ಪೂಜಾ. ನಾವು ಅಕ್ಷತೆ ಅಂಗಾರಡೋದು ಯಾಕೆ, ನಮಗೇನು ಶೋಕಿ ಅಲ್ಲ, ಇಲ್ಲಿ ಭಗವಂತನ ಪೂಜಾ ಅಂತ. ಅದು ಇಟ್ಟರೆ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಹೌದ್ ತಾನೆ, ಬರೇ ಹಣೆ ಇದ್ದವರನ್ನು ನೋಡಿ, ವಿಶೇಷವಾಗಿರ್ತಕ್ಕಂಥ ಅಕ್ಷತೆ ಅಂಗಾರ ಇಟ್ಟವರನ್ನು ನೋಡಿ, ಆ ಕಳೆ ಬೇರೆ ಆಗುತ್ತೆ. ಹೌದ್ ತಾನೆ, ಒಳ್ಳೆ ಕುಂಕುಮ ಇಟ್ಟವ್ರು ನೋಡಿ, ಅದು ಹುಡುಗಿಯರೇ ಯಾರಾದ್ರಿ, ಚೂರು ಒಂದು ತಿಲಕ ಇಟ್ಟವರನ್ನು ನೋಡಿ, ಕಾಣಿಸೋ ರೀತಿಯಲ್ಲಿ ತಿಲಕ ಇಟ್ಟವರನ್ನು ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಅಪ್ಪ ಏನು ಚೆನ್ನಾಗಿದೆಯಾ ಅಂತ ಎಲ್ಲರೂ ಹೇಳಲ್ವಾ. ಮತ್ತೆ ಆ ನೊಣದ ಕಾಲಿನ ಸೈಜು, ನೊಣ ಎಷ್ಟಿರುತ್ತೆ, ಆ ನೊಣ ಸೈಜ್ ಅಲ್ಲ, ನೊಣದ ಕಾಲಿನ ಸೈಜು ಸಣ್ಣ ಕೆಲವೋ ಇಟ್ಟು ಮೆರೀತಾ ಇರ್ತಾರೆ. ಅದು ಏನು ದೌರ್ಭಾಗ್ಯವೋ. ಇನ್ನಾದರೂ ಈ ಮಾತು ಕೇಳಿದ ಮೇಲೆ ಆದರೂ ಎಷ್ಟು ಜನ ಹೆಣ್ಮಕ್ಕಳು ಆ ಹಣೆಯಲ್ಲಿ ಕುಂಕುಮ ಅಥವಾ ತಿಲಕ ಬಂತ, ನನ್ನ ಜನ್ಮ ಸಾರ್ಥಕ, ನನಗೆ ತುಂಬ ಉಪಕಾರ ಮಾಡಿದವರಾಗ್ತೀರಿ, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ.